পালন কেবা সর্বদিন্দ সন্নিধ নিন্নেবরিক পাপ ಪಾಪ ಅಲೇಪ ಲೇಪ ಆಗದಿರುವ ಪ್ರಕರಣ ಅಲೇಪ ಪ್ರಕರಣ ಪಾಪ ಅಲೇಪ ಪ್ರಕರಣವನ್ನು ಹೇಳಿದರು. ಪಾಪ ಅಲೇಪ ಪ್ರಕರಣದ ಚಿಂತನೆಯ ಫಲ ಏನು? ನಿನ್ನೆ ಹೇಳಿದ್ದೆ
ಪರೋಕ್ಷ ಜ್ಞಾನ
ಹೆಚ್ಚು ಮಾಡಿ ಒಬ್ಬರು ಹೇಳಿ.
ಸಂಸ್ಕಾರ ಆಗದೆ ಇದ್ದಾಗ ಸರಿಯಾಗಿದೆ.
ಶಾರೀರಿಕ ಸಂಸ್ಕಾರ ಆಗದಿದ್ದರೂ ಯಾವ ಕೊನೆಯ ಕಾಲದ ಸಂಸ್ಕಾರ ಆಗದಿದ್ದರೂ ಸದ್ಗತಿ ಆಗುತ್ತೆ. ದಿನಕ್ಕೆ ಒಮ್ಮೆ ಆದರೂ ದಿನಾಗ್ಲೂ ನೆನೆದರೆ, ಪ್ರತಿದಿನ ಬಿಡದೆ ಇದು ನೆನೆದರೆ ಆಗುತ್ತೆ. ನಂತರ ಪ್ರಕರಣ ಜೀವ ಪ್ರಯಾಣ ಮಾರ್ಗ ಪ್ರಕರಣ ಏನಿದು, ಏನು ಹೇಳುತ್ತಾರೆ ಇಲ್ಲಿ ಅಂದರೆ ಬಹಳ ಚಿಕ್ಕ ಪ್ರಕರಣ. ಇನ್ಮೇಲೆಲ್ಲ ಚಿಕ್ಕ ಚಿಕ್ಕ ಪ್ರಕರಣಗಳೇ ಎಲ್ಲ ಹೊರಡ್ತಾ ಬರುತ್ತೆ. ಚಿಕ್ಕ ಪ್ರಕರಣಗಳು ಚೊಕ್ಕ ಪ್ರಕರಣ. ಜ್ಞಾನಿಗಳು ಚರಮ ದೇಹದಿಂದ ಹೊರಡುತ್ತಾರೆ. ಹೊರಡುವಾಗ ಬ್ರಹ್ಮನಾಡಿಯ ಮೂಲಕ ಬ್ರಹ್ಮರಂಧ್ರ ಒಡೆದು ಉತ್ಕ್ರಮಣ ಆಗುತ್ತೆ, ಮೇಲಕ್ಕೆ ಹೊರಡುತ್ತಾರೆ. ಆ ಹೊರಡುವಾಗ ಭಗವಂತ ಅವರನ್ನು ಕರಕೊಂಡು ಹೇಗೆ ಹೊರಡುತ್ತಾನೆ ಅಂದರೆ ಬ್ರಹ್ಮನಾಡ್ಯ ಅಂತ ಹೇಳ್ತಾರೆ. ಬ್ರಹ್ಮನಾಡಿಯಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತ ಉದಾನ ವಾಯುವಿನ ಮೂಲಕ, ವಾಯುದೇವರ ಮೂಲಕ ಅಲ್ಲಿಂದ ಹೊರಡುತ್ತಾರೆ. ಭಗವಂತ ವಾಯುವಾಹನನಾಗಿ ಹೊರಡುತ್ತಾನೆ, ಕೊನೆಗೆ ಜೀವವಾಹನನಾಗಿ ಹೊರಡುತ್ತಾನೆ. ಜೀವನ ಹೆಗಲ ಇರುತ್ತಾನೆ. ಪಕ್ಕದಲ್ಲಿ ವಾಯು ಗರುಡಾದಿಗಳೆಲ್ಲರೂ ಚಾಮರಾದಿಗಳು ಹಾಕುವಾಗ ಭಗವಂತ ಜೀವನ ಹೆಗಲೇರಿ ಅವನನ್ನು ನಾನಾ ರೀತಿಯಾದ ಲೋಕಗಳ ಮೂಲಕ ಬ್ರಹ್ಮದೇವರ ಲೋಕ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ತಾನೆ. ಕೊನೆಗೆ ಬ್ರಹ್ಮದೇವರ ಜೊತೆಗೆ ಆ ಜೀವರೆಲ್ಲ ವಿರಜಾಸ್ನಾನಕ್ಕೆ ಹೋಗ್ತಾರೆ. ಇದು ಕ್ರಮ. ಅರ್ಚಿರಾದಿ ಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ. ಅರ್ಚಿರಾದಿ ಮಾರ್ಗದಿಂದ ವಾಯುದೇವರನ್ನು ಸೇರಿ ಅಲ್ಲಿಂದ ಭಗವಂತನನ್ನು ಸೇರ್ತಾರೆ. ಹಾಗಾದರೆ ನಮ್ಗೆ ಬರೋದೇ ಅವ್ರು ಹೇಗಾದರೂ ಹೋಗಲಿ, ನಮಗೆ ಯಾಕೆ, ನಾವಂತೂ ಇವಾಗ ಹೋಗ್ತಾ ಇಲ್ಲಲ್ಲ. ಜ್ಞಾನಿಗಳು ಹೋಗುವ ಮಾರ್ಗವನ್ನು ನೆನೆದರೆ, ಇಲ್ಲಿ ರಹಸ್ಯ ಇದೆ. ಮಾರ್ಗ ಅಂದರೆ ವಿದ್ಯಾಪೀಠದಿಂದ ಎಲ್ಲಿಗೂ ಹೋಗೋ ಮಾರ್ಗ, ಈ ಥರ ಮಾರ್ಗ ಅಲ್ಲ ಅದು. ಯಾವ ಮಾರ್ಗ ಇಲ್ಲೂ ಹೌದು, ಸರಿಯಾಗಿ ನೋಡಿದರೆ ಇಲ್ಲೂ ಕಾಣುತ್ತೆ. ಅಲ್ಲಿ ಮಾರ್ಗ ಏನಿದೆ, ಲೋಕಗಳೇನಿವೆ, ಆ ಮಾರ್ಗದ ಆಕಾರದಲ್ಲೂ ಭಗವಂತ, ಆ ಮಧ್ಯೆ ಲೋಕಗಳ ಆಕಾರದಲ್ಲೂ ಭಗವಂತ, ಲೋಕಗಳಲ್ಲೂ ದೇವ, ಕರಕೊಂಡು ಹೋಗುವವ ದೇವ, ಅಲ್ಲಿದ್ದವರಿಂದ ಪೂಜಾ ಸ್ವೀಕಾರ ಮಾಡುವವ ದೇವ. ಇಷ್ಟೆಲ್ಲ ಯಾರು ಚಿಂತನೆ ಮಾಡುತ್ತಾರೋ ಜ್ಞಾನಿಗಳ ಮಾರ್ಗ ನಿರೋಧ ಇಲ್ಲದೆ ಸರಸರಸರಣೆ ಹೊರಡುತ್ತೆ. ಆ ರೀತಿಯಾಗಿರತಕ್ಕಂಥ ಮಾರ್ಗ ಅವರದ್ದು ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರ ಜೀವನ ಮಾರ್ಗ ನಿರೋಧವಿಲ್ಲದೆ ಸಾಧನೆ ಒಳ್ಳೆಯದು ನಡೆದು ಹೋಗುತ್ತೆ. ನಮ್ಮ ಸಾಧನೆ ಚೆನ್ನಾಗಿ ಆಗಬೇಕಾ, ಜೀವ ಪ್ರಯಾಣ ಮಾರ್ಗ ಪ್ರಕರಣ ದಿನಾಗಲೂ ಚಿಂತನೆ ಮಾಡಬೇಕು. ಅದನ್ನು ಹೇಳುತ್ತಾರೆ. ಮೊದಲು ಜೀವ ಎಲ್ಲಿಗೆ ಹೋಗ್ತಾರೆ, ದೇವ ಜೀವನ ಹೆಗಲೇರಿ ಕರ್ಕೊಂಡು ಹೋಗೋದು ಎಲ್ಲಿಗೆ ಅಂದರೆ ಅರ್ಚಿರ್ಲೋಕಂ ಗಚ್ಚತಿ. ಅರ್ಚಿರ್ಲೋಕಕ್ಕೆ ಬರ್ತಾರೆ. ಅರ್ಚಿರ್ಲೋಕದಲ್ಲಿ ಅರ್ಚಿರ್ಲೋಕೆ ಅರ್ಚಿರ್ನಾಮ ಅಗ್ನಿ ಜ್ಯೋತಿ ಇತಿ ರೂಪದ್ವಯೇನ ತಿಷ್ಠತಿ. ಅಲ್ಲಿ ಅರ್ಚಿರ್ನಾಮಕ ದೇವತಾ ಅಂದರೆ ಅಗ್ನಿ ಜ್ಯೋತಿ ಅಂತ ಎರಡು ಲೋಕದ ಭಾಗಗಳು ಎರಡೂ ರೂಪದಿಂದ ಇರ್ತಾರೆ. ಅಲ್ಲಿ ಮೊದಲು ವಿಶೇಷವಾಗಿ ಅಗ್ನಿ ನಾಮಕ ಲೋಕದ ಭಾಗವನ್ನು ಭಗವಂತ ಕರ್ಕೊಂಡು ಹೋಗ್ತಾನೆ. ಜೀವನನ್ನು ಕರ್ಕೊಂಡು ಹೋದರೆ ಅಲ್ಲಿರುವ ದೇವತೆ ಅಲ್ಲಿರುವ ಪೂಜಾ ಸಾಮಗ್ರಿಗಳಿಂದ ಭಗವಂತನ ಪೂಜಾ ಮಾಡುತ್ತಾರೆ. ಅಲ್ಲಿಂದ ಜ್ಯೋತಿರ್ನಾಮಕ ಎರಡನೆಯ ಭಾಗಕ್ಕೆ ಹೋಗ್ತಾರೆ. ಜೀವನಿಗೆ ಕಲ್ತಿರ್ತಾನಲ್ಲ ಆಚಾರ ಶಾಸ್ತ್ರ, ಅಟ್ಟಿ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಹೀಗಾಗುತ್ತೆ ಅಂತ ನೋಡು ಅಂತ ಕರ್ಕೊಂಡು ಹೋಗ್ತಾರೆ. ಜ್ಯೋತಿರ್ನಾಮಕ ಆ ಲೋಕದ ಭಾಗಕ್ಕೆ ಕರ್ಕೊಂಡು ಹೋಗಿ ಅರ್ಚಿತ ಲೋಕದ ಒಂದು ಭಾಗ, ಅಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಭಗವಂತ ತಾನು ಎಲ್ಲರ ಜೊತೆಗೆ ಜೀವನ ಹೆಗಲೇರಿ ಮುಂದಕ್ಕೆ ಹೊರಡುತ್ತಾರೆ. ಮುಂದಿನ ಯಾವ ಲೋಕ ಅಂದರೆ ವಾಯುದೇವರ ಮಗ ಅತಿವಾಹ ಅಂತ ಅವರ ಹೆಸರು. ಅತಿವಾಹನ ಲೋಕ ಆತಿವಾಹಿಕ ಲೋಕ ಹೇಳಿ, ಆತಿವಾಹಿಕ ಲೋಕ. ಆತಿವಾಹಿಕ ಲೋಕಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡುತ್ತಾರೆ. ಅಲ್ಲಿಂದ ಅಲ್ಲಿ ಶಬ್ದ ಹೇಗಿದೆ, ಆತಿವಾಹಿಕ, ಸರಿ ಮಾಡಿಕೊಳ್ಳಿ, ದೀರ್ಘ ಆ
ಅತಿವಾಹಿಕನೆಂಬ ವಾಯುಪುತ್ರ ಲೋಕ,
ಸರಿ ಮಾಡಿಕೊಳ್ಳಿ. ಒಂದು ನಿಮಿಷ, ವಾಯುಪುತ್ರನ ಹೆಸರು ಅತಿವಾಹ, ಅತಿವಾಹನಿಗೆ ಸಂಬಂಧಪಟ್ಟ ಲೋಕ ಆತಿವಾಹಿಕ. ಅಲ್ಲಿ ಬರೆದದ್ದು ಅತಿವಾಹನೆಂಬ ವಾಯುಪುತ್ರನ ಲೋಕ ಅಂತಿಂತ, ಸರಿ, ಆ ಲೋಕದ ಹೆಸರು ಆತಿವಾಹಿಕ, ಸರಿಯಾ ಬರ್ಕೊಂಡ್ರ. ಅಲ್ಲಿಂದ ಯಾವ ಲೋಕಕ್ಕೆ ಹೋಗುವುದು, ಹಗಲಿಗೆ, ಅಹಸ್ಸು, ಹಗಲಿಗೆ ಅಭಿಮಾನಿ ಲೋಕ, ಅಹರ ಅಭಿಮಾನಿ ಲೋಕಕ್ಕೆ ಹೊರಡುತ್ತಾರೆ. ಅಲ್ಲಿಂದ ಶುಕ್ಲಪಕ್ಷಾಭಿಮಾನಿ ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ಉತ್ತರಾಯಣಾಭಿಮಾನಿ ಲೋಕಕ್ಕೆ ಹೋಗ್ತಾರೆ. ನಿಮ್ಮ ಕೈಯಲ್ಲಿ ನೋಟ್ಸ್ ಬರೆಸಿದ್ದರೆ ಸುಲಭ ಆಯ್ತಲ್ವಾ, ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ವಾ. ಅಲ್ಲ, ಯಾರಾದರೆ ಊಟ ಬಡಿಸಿದಾಗ ತಿನ್ನುವವರಿಗೆ ಸುಖ, ತಿನ್ನದವರಿಗೆ ಸುಖ ಆಗೋದೇ ಇಲ್ಲ, ಹೌದಲ್ಲ. ನೀವು ಚೆನ್ನಾಗಿ ಸಂತೋಷ ನೋಡ್ತಾ ಇದ್ದೀರಿ, ಸಂತೋಷ ಆಗುತ್ತಪ್ಪ, ಯಾಕಂದರೆ ಇಷ್ಟು ಜನಕ್ಕೆ ಚೂರಾದರೂ ಜ್ಞಾನ ಕೊಡ್ತಾ ಇದ್ದೀರಿ ಎಂಬ ಸಂತೋಷ ಪ್ರವಚನದಿಂದ ಆಗ್ತಾ ಇದೆ. ನಿಜವಾಗಿ ನಾವು ಬೆಂಗಳೂರು ಬಂದು ಸಾರ್ಥಕ ಆಯಿತು. ನಾನು ಕರ್ನೂಲಿನಲ್ಲಿದ್ದೆ, 10 ವರ್ಷದಲ್ಲಿ ನಾನು ಪ್ರವಚನ ಮಾಡಿದ್ದೆಷ್ಟು ಗೊತ್ತೋ, 3 ಗಂಟೆಗಳ ಕಾಲ. 10 ವರ್ಷದಲ್ಲಿ ಒಂದೊಂದು ಕಡೆ 1 ಗಂಟೆ ಪ್ರಕಾರ 3 ಗಂಟೆ ಮಾಡಿದ್ದೆ. ಕಾರಣ ಏನು, ಪ್ರವಚನ ದ್ವೇಷಿ ನಾನು, ಯಾಕೆ ಕೇಳುವವರು ಸರಿಯಾಗಿರಲ್ಲ, ಅವರಿಗೆ ಜೋಕುಗಳೇ ಬೇಕು, ಸೀರಿಯಸ್ ಆಗಿ ಕೇಳಲ್ಲ, ಬರೇ ಕಥೆಗಳು ಬೇಕು, ಅದು ಹೇಳಲಿಕ್ಕೆ ಜೀವನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ಪ್ರವಚನ ಹೇಳಬಾರದು ಅಂತ ನಾನು ಕನ್ಫರ್ಮ್ ಮಾಡಿಕೊಂಡು ಎಲ್ಲೂ ಹೋಗ್ತಾ ಇದ್ದಿಲ್ಲ, ಬರೀ ಪಾಠ. ಬೆಳಿಗ್ಗೆ 7ಕ್ಕೆ ಪಾಠ ಶುರು ಮಾಡಿದರೆ ರಾತ್ರಿ 11 ಗಂಟೆವರೆಗೂ ಪಾಠ ಚಿಂತನೆ, ಪಾಠ ಚಿಂತನೆ. ಶಿಷ್ಯರು ನಾನು ಅಷ್ಟು, ಏನು ಲೋಕವೇ ಇಲ್ಲ, ಈ ಥರ ಇದ್ದು. ಬೆಂಗಳೂರು ಬಂದ ಮೇಲೆ ಮೊದಲನೇ ಹೆಜ್ಜೆ ಹಾಕಿದ್ದು ಪ್ರವಚನಕ್ಕೆ ಅಂತ, ನೋಡೋಣ ಇಷ್ಟು ಕಾಲ ಆಯಿತು, ಪ್ರವಚನ ಮಾಡಿ ಮಾಡಿ ಅಂದರು, ಸರಿ ನೋಡೋಣ ಅಂತ ಆಯಿತು. ಯಾಕಂದರೆ ಒಂದು ಬ್ಯಾಚ್ ತಯಾರಾಯಿತು ನಮ್ಮದು, 2 ವಿದ್ಯಾರ್ಥಿಗಳು ಸುಧಾ ಪಂಡಿತರಾಗಿ ನನ್ನ ಹತ್ರ ಅಧ್ಯಯನ ಮಾಡಿ ಅವರ ಮಂಗಳಾಗಿ ಇಲ್ಲಿ ಮುಳಬಾಗಿಲಲ್ಲಿ ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ಮೇಲೆ ಇಮ್ಮಿಡಿಯೇಟಾಗಿ ಮತ್ತೆ ಶಿಷ್ಯರು ಸಿಗಲಿಲ್ಲ, ಸರಿ ನೋಡೋಣ ಪ್ರವಚನಕ್ಕೆ ನೋಡೋಣ ಅಂತ ಹೊರಟೆ. ಮೊದಲನೇ ದಿವಸ ಸಂಕಲ್ಪ ಮಾಡಿಕೊಂಡಿದ್ದೆ, ನಾನು ಹೇಳೋ ರೀತಿಯಲ್ಲೇ ಹೇಳ್ತೇನೆ, ಜನ ಕೇಳ್ತಾರೆ ಅಂತ ಅನಿಸಿತಾ ಹೇಳೋಣ, ಇಲ್ಲ ಅವತ್ತಿಗೆ ತಿಲಾಂಜಲಿ ಬಿಡೋಣ ಅದಕ್ಕೆ ಅಂತ ಹೇಳಿ ಪ್ರವಚನಕ್ಕೆ ಅಂದುಕೊಂಡಿದ್ದೆ. ಅವತ್ತೇ ಒಂದು 3-4 ಜನ ಸಿಕ್ಕಿದ್ರು ನನಗೆ ಹಿತೈಷಿಗಳು, ಬೆಂಗಳೂರಲ್ಲಿ ಪ್ರವಚನಕ್ಕೆ ನೀವು ಹೋಗ್ತಾ ಇದ್ದೀರಾ, ಹೌದಪ್ಪ ಮೊದಲನೇ ಪ್ರವಚನ ನಂದು ಸ್ವಿಮ್ಮಿಂಗ್ ಪೂಲ್ ಆಗಿ ಮಾಡ ಮೊದಲನೇ ದಿವಸ, ಆ ಸನ್ನಿಧಾನ ಯಾವಾಗ ನೆನಪಿಟ್ಕೊಂಡಿರ್ತೇನೆ. ಆಗ ಹೋಗೋ ಕಾಲಕ್ಕೆ ಹೇಳಿದರು ನನಗೆ, ನಿಮಗೆ ಪ್ರವಚನಕ್ಕೆ ಹೋಗ್ತಾ ಇದ್ದೀರಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಇದೆಯಾ? ಸುಧಾ ಓದಿದ್ದೀನಪ್ಪ, ಸುಧಾ ಮಂಗಳ ಮಾಡಿದ್ದೀನಿ, ಇನ್ನೇನಾದರೂ ಕ್ವಾಲಿಫಿಕೇಶನ್ ಬೇಕಾ ಅಂತ ಹೇಳಿದರು. ಇಲ್ಲ, ನಿಮ್ಗೆ ಸ್ವಲ್ಪ ಹಾಡು ಹೇಳಿ ಬರತ್ತಾ? ಬರಲ್ಲ. ಜೋಕ್ಸ್ ಬರತ್ತಾ? ಪುಸ್ತಕ ಇಲ್ಲ. ಜೋಕ್ ಪುಸ್ತಕ ಅಭ್ಯಾಸ ಮಾಡಬೇಕು. ನಮಗೆ ಜೋಕ್ ಹಾಕಿ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅಯ್ಯೋ, ನೀವು ಬೆಂಗಳೂರಲ್ಲಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನಂದೆ. ಮೇಲಕ್ಕೆ ಬರ್ದಾಗಿದ್ರು ಅಡ್ಡಿಲ್ಲ, ಕಳಕ್ಕೆ ಹೋದಾಗಿದ್ರು ಸಾಕು, ಬೇಡಪ್ಪ ನಂಗೆ ಆ ಬದುಕೇ ಬೇಡ. ಒಂದು ವೇಳೆ ಜನ ಅಂಥವ್ರಾದರೆ ಅವ್ರ ಮುಖವೇ ನೋಡಲ್ಲ, ನಾನು ಪಾಠ ಇರ್ತೇನೆ ಅಂತ. ಅವತ್ತು ಹೋದ ಮೇಲೆ ಶುರುವಾದ ಪ್ರವಚನ ಇದೇ ಥರ ಮಾಡ್ತಾ ಇದ್ದೇನೆ. ನಿಜವಾಗೂ ಬೆಂಗಳೂರು ಕಲ್ಯಾಣ ನಗರದಿಂದ ಗೊತ್ತಾಯಿತು. ಹೌದು, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಜನ, ನೀವೇ ಅನೇಕ ಕಡೆ ಹೋಗ್ತೇನಲ್ಲ, ಎಲ್ಲರೂ ಅದನ್ನು ಅನುಭವಿಸಿ ಅನುಭವಿಸಿ ಆನಂದ ಪಡ್ತಾ ಕಣ್ಣಲ್ಲಿ ನೀರಿಡ್ತಾ ಇದ್ದಾರೆ. ಮತ್ತೆ ಇಂಥ ಜನಕ್ಕೆ ಇದು ಯಾಕಿಷ್ಟು ಕಾಲ ಕೊಡಲಿಲ್ಲ ನಾವು ಅಂತ ದುಃಖ ಆಗುತ್ತೆ ಅಲ್ವಾ? ಅರಣ್ಯಕಾಚಾರ ಗ್ರಂಥ ಅದ್ಭುತವಾದ್ದು, ಅನುಷ್ಠಾನ ಕೆಡ್ತಾ ಇದ್ರೆ ಆನಂದ ಸುರಿಮಳೆ ಆಗುತ್ತೆ. ಇಷ್ಟೇ ನಮ್ಮಲ್ಲಿ ಎಲ್ಲ ಗೊತ್ತು, ಮಾಡಲ್ಲ, ಅದೊಂದು ಕೂತಿರುತ್ತೆ. ಕೇಳ್ತೀವಿ, ಮನೆಗೆ ಹೋದ್ರೆ ಪಕ್ಕ ಕೇಳ್ತೀವಿ, ಇಲ್ಲಿ ಮಾಡಿ ಅಂತ. ಆ ಮಾಡಿದ್ದಕ್ಕೆ ಎಷ್ಟು ರುಚಿ ಬರ್ತಾ ಇದೆ, ಹೌದಾ ಅಲ್ಲಮ್ಮ? ನೀವೇ ಹೇಳಿ, ಚೂರು ಮಾಡಿದ್ದಕ್ಕೆ ಇಷ್ಟು ಬಂದರೆ ಇಷ್ಟು ವರ್ಷಗಳಿಂದ ನೀವು ಮಾಡಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸುಲಭ ಸುಲಭ ಚಿಂತನೆ
ಯೋಗ
ಸುಮ್ಮನೆ ಹೇಳಿದೆ, ಏನು ಚಿಂತೆ ಇಲ್ಲ. ಇಷ್ಟು ವರ್ಷ ನೀವು ಕಳೆದದ್ದೆಲ್ಲ ರಿಕವರ್ ಮಾಡ್ಕೊಂಬೋದು ಇಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ, ಮತ್ತಿನ್ನೇನಂತೆ? ಇಷ್ಟು ವರ್ಷ ನೀವು ಮಾಡಿದ್ದು, ತಿರುಗಾಡಿದ್ದು, ತಿಂದದ್ದೆಲ್ಲ ಯಜ್ಞ ಅಂತ ಅರ್ಪಣೆ ಮಾಡುವ ತಾಕತ್ತು ಕೊಟ್ರಲ್ಲ, ಮತ್ತಿನ್ನೇನಂತೆ? ಅಂದರೆ ನೀವೇನು ಬಹಳ ಪುಣ್ಯ ಮಾಡ್ಕೊಂಡಿದ್ದೀರಿ, ಅರಣ್ಯಕಾಚಾರ ಗ್ರಂಥ ಕೇಳ್ತಾ ಇದ್ದೀರಿ, ಅನುಸಂಧಾನ ಮಾಡ್ತಾ ಇದ್ದೀರಿ ಅಂದರೆ ಅದು ಏನೋ ನಿಮ್ಗೆ ಗಂಟು ಫಲಿಸೇ ಬಂದಿರಬೇಕು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸರಿ, ಮುಂದಕ್ಕೆ ನೋಡಿದರೆ ಶುಕ್ಲಪಕ್ಷಾಭಿಮಾನಿ ಲೋಕಕ್ಕೆ ಹೋಗಿ, ಅಲ್ಲಿಂದ ಉತ್ತರಾಯಣಾಭಿಮಾನಿ ಲೋಕ, ಅಲ್ಲಿಂದ ಸಂವತ್ಸರಾಭಿಮಾನಿ ಲೋಕ, ಅಲ್ಲಿಂದ ವಿದ್ಯುತ್ ಅಭಿಮಾನಿ ಲೋಕ, ಅಲ್ಲಿಂದ ವರುಣ ಲೋಕ, ಪ್ರಜಾಪತಿ ಲೋಕ, ಸೂರ್ಯಲೋಕ, ಸೋಮಲೋಕ, ವೈಶ್ವಾನರ ಲೋಕ, ಇಂದ್ರಲೋಕ, ಧ್ರುವಲೋಕ. ಸ್ವಲ್ಪ ಹೊಡ ನೋಡಿ, ಇಂದ್ರಲೋಕ ಆದ ಮೇಲೆ ಮೇಲೆ ಬರುವುದು ಧ್ರುವಲೋಕ. ಎಂಥ ಇದು ಗೊತ್ತಾ? ವಾಯುಪುರಾಣ ಕೇಳಿದ್ದೀರಾ? ಇಲ್ಲ, ವಾಯುಪುರಾಣದಲ್ಲಿ ಬರುತ್ತೆ. ಧ್ರುವಲೋಕ ಎಂಥ ಆದ್ದು ಅಂದರೆ ಇಡೀ ಗ್ರಹ ಮಂಡಲಕ್ಕೆಲ್ಲ ಪಿವೋಟಿಂಗ್ ಪಾಯಿಂಟ್ ಅಂದ್ರೆ ಕರೆಕ್ಟ್ ಸೆಂಟರ್ ಪಾಯಿಂಟ್ ಅದು. ಅದನ್ನಿಟ್ಕೊಂಡು ಎಲ್ಲ ತಿರುಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಹೇಳುತ್ತಾರೆ ಎಲ್ಲ ನಕ್ಷತ್ರಗಳು ಎಲ್ಲ ಗ್ರಹಗಳು ವಾಯುತಂತುಗಳಿಂದ, ಗಾಳಿಯ ತಂತುಗಳಂತೆ, ನಮಗೆ ಗೊತ್ತೇ ಆಗಲ್ಲ, ವಾಯುತಂತುಗಳಿಂದ ಧ್ರುವ ಮಂಡಲಕ್ಕೆ ಬಿಗಿದಿದ್ದಾರೆ. ಎಲ್ಲ ಧ್ರುವ ಮಂಡಲ ಸುತ್ತ ತಿರುಗ್ತಾ ಇರುತ್ತೆ. ಎಲ್ಲರಲ್ಲಿಗೆ ನಮಸ್ಕಾರ ಮಾಡಬೇಕಾಗಿದೆ. ಸಪ್ತರ್ಷಿಗಳು ತಲೆಬಾಗಿ ನಮಸ್ಕಾರ ಮಾಡುವ ಮಂಡಲದು, ಇಂದ್ರದೇವರು ತಲೆಬಾಗಿ ನಮಸ್ಕಾರ ಮಾಡುವ ಮಂಡಲ. ಭಗವಂತನ ರೂಪ ಅಂತಾದ್ರು ನಿಂತಿದೆ, ಧ್ರುವನಾಮಕ ಭಗವಂತ ನಿಂತಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ನಾವೇನಂತೀವಿ, ಏನು ಬೇಕಾದ್ರೆ ಇಲ್ಲಿ ನಮಗೇನು ಅಂತ. ಅದಕ್ಕೆ ಹೇಳ್ತಾರೆ ಧ್ರುವರಾದರ ಕೈಯಲ್ಲಿ ಹಿಡಿತ ಇದೆ. ಯಾರ ಹಿಡಿತ ಇದೆ ಅಂದರೆ ಭೂಲೋಕದಲ್ಲಿರುವ ಪ್ರತಿಯೊಂದು ಪ್ರಾಣಿಯ ಪುಣ್ಯ ಪಾಪಗಳ ಹಿಡಿತ ಅವರ ಕೈಯಲ್ಲಿದೆ. ನಿಮಗೆ ಒಳ್ಳೆ ಸಾಧನೆ ಆಗಬೇಕಾ, ಧ್ರುವರಾಜರ ಪಾದಕ್ಕೆ ಬೀಳಲೇಬೇಕು ನೀವು. ನೋ ಅದರ್ ಗೋ. ಇದು ವಾಯುಪುರಾಣದ ರಹಸ್ಯ, ಅದ್ಭುತವಾಗಿ ಹೇಳುತ್ತಾರೆ. ಅದಕ್ಕೆ ವಿಜಯರಾಯರು ಹೇಳುತ್ತಾರೆ ನಮ್ಮ ಧ್ರುವರಾಜರ ಕುರಿತು, ಶ್ರೀಪಾದರಾಜರ ಸುಳಾದಿಯಲ್ಲಿ ಹೇಳುತ್ತಾರೆ, ಇವರ ಪಾದ ಹಿಡಿದವ ಶಾಪಾದಪಿ ಶರಾದಪಿ ಎಂದೆನಿಸಿಕೊಂಬ. ಯುದ್ಧಕ್ಕೆ ಬರ್ತೀರಾ, ಖಡ್ಗ ಹಿಡ್ಕೊಂಡು ಬರ್ತೀರಾ, ಖಡ್ಗ ಸಿದ್ಧ. ಬಾಯಿಯಿಂದ ಬರ್ತೀರಾ, ಶಾಪದಿಂದಲೂ ಸಿದ್ಧ. ಯಾವುದಕ್ಕೆ ಬರ್ತೀರಾ ಅಂತ ಆ ಥರ ತಯಾರಾಗಿಬಿಡ್ತಾನಂತೆ ವ್ಯಕ್ತಿ ಶ್ರೀಪಾದರಾಜರ. ಅದಕ್ಕೆ ಹೇಳ್ತಾ ಇದ್ದಾರೆ ಧ್ರುವಲೋಕ.
ಧ್ರುವರಾಜನು ಇಂದ್ರಿಗಿನ್ನ ಕಮ್ಮಿ, ಹೆಂಗ್ ತಿಳ್ಕೊಬೇಕು?
ಸನ್ನಿಧಾನ ಭಗವಂತನ
ಭಗವಂತ
ಎಲ್ಲಿಗೂ ಹೋಗ್ಬೇಡ್ರಿ, ಪಕ್ಕದಲ್ಲೇ ಮೂಟೆ ಇಟ್ಕೊಂಡು ಎಲ್ಲ ಓಡಾಡೋ ಯಾಕೆ? ಇಂದ್ರದೇವ್ರ ಗುರುಗಳ ಬೃಹಸ್ಪತ್ಯಾಚಾರ್ಯರು ದಿನಾಗೂ ಬಂದು ತಲೆಬಾಗಿ ನಮಸ್ಕಾರ ಮಾಡಬೇಕು. ಅವ್ರು ಯಾರು? ಇಂದ್ರದೇವರಕ್ಕಿಂತ ಕಕ್ಷಾದಲ್ಲಿ ಮತ್ತೆ ಮೇಲೆ ಕೂತಾರ ಇಲ್ಲ? ಬೆಟ್ಟ ಇಂದ್ರದೇವ್ರ ನಮಸ್ಕಾರ ಮಾಡ್ತಾರಾ ಇಲ್ವಾ? ಮತ್ತೆ ಗುರು ಸ್ಥಾನ ಭಗವಂತನ ಸನ್ನಿಧಾನ, ನಮಸ್ಕಾರ ಮಾಡಲೇಬೇಕು. ಗಣಪತಿ ನಮಸ್ಕಾರ ಮಾಡಲೇಬೇಕು. ಪಿತೃದೇವತೆಗಳು ಚಿಕ್ಕವರೇ, ಮಾಡಲೇಬೇಕು. ಯಾಕೆ? ಭಗವಂತ ಅಲ್ಲಲ್ಲಿ ಅಲ್ಲಲ್ಲಿ ಟೈಟ್ ಮಾಡಿರ್ತಾನೆ ಎಲ್ಲ ಕೂಡ. ಅಂದರೆ ಅಲ್ಲಲ್ಲಿ ತನ್ನ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ. ಅಲ್ಲಿ ನೋಡಿ ಸುಮ್ಮನೆ ಅಲ್ಲ, ಎಲ್ಲಿ ಆದರೆ ಚಿಕ್ಕವರಿರ್ತಾರೆ ಅವರಿಗೆ ದೊಡ್ಡವರು ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ, ಸನ್ನಿಧಾನ ದೇವರದ್ದಿದೆ ಅಂತ. ಆ ಕೂತವರು ಹೆದರ್ತಾ ಇರ್ತಾರಪ್ಪ ಬಂದ್ರಲ್ಲ ನಮಸ್ಕಾರ ಮಾಡಲಿಕ್ಕೆ, ನಾನಲ್ಲಿ ಅಹಂಕಾರ ಪಟ್ಟರೆ ಕೊಚ್ಕೊಂಡು ಹೋಗ್ತೀನೇನೋ ಅಂತ ಹೆದರ್ತಾ ಇರ್ತಾರೆ. ಈ ಒಳಗೊಡಗೆ ಬಹಳ ಇರುತ್ತೆ. ರಾಯರ ಕುರಿತು ಹೇಳುವಾಗ ಗೋಪಾಲದಾಸನ ಮಾತು ಹೇಳ್ತಾರೆ, ರಾಯರತ್ರ ದೊಡ್ಡವರು ಬಂದು ನಮಸ್ಕಾರ ಮಾಡಿದರೆ, ಅವರಕ್ಕಿಂತ ಸ್ವರೂಪದಲ್ಲಿ ದೊಡ್ಡವರು ಬಂದು ನಮಸ್ಕಾರ ಮಾಡಿದರೆ ರಾಯರ ಸರ್ಪಂ ಇಡ್ತಾರಂತೆ. ಅವರ ಒಳಗಿರುವ ದೊಡ್ಡವರೆಲ್ಲರಿದ್ರೆ ಅವರಿಗೆ ಇವರು ನಮಸ್ಕಾರ ಮಾಡಿದರೆ ಅವರು ಇವರಿಗೆ ಉಪದೇಶ ಕೊಡುವಾಗ ರಾಯರು ಕೇಳುತ್ತಾರಂತೆ. ತಮ್ಮ ತಮಕ್ಕಿಂತ ಅಧಿಕರಿಂದಲಿ ಉಪದೇಶ ಕೊಡುತ್ತಲಿ. ಇಷ್ಟು ಅದ್ಭುತವಾದ ವಿಚಾರ ಇರುತ್ತೆ. ಒಳಗಿಂದ ನಮ್ಗೆ ಗೊತ್ತಾಗಲ್ಲ ಇವ್ರಿಗೆ ಅವ್ರು ನಮಸ್ಕಾರ ಮಾಡಿದ್ರು ಅವ್ರಿಗೆ ಇವರು ಅಂತ. ಅವರೆಲ್ಲ ಒಂದೇ ಪಾರ್ಟಿನೇ, ಎಲ್ಲ ಅವ್ರಿಗವರು ಸೆಟ್ ಆಗಿಬಿಡ್ತಾರೆ. ಅದರಿಂದ ತಾರತಮ್ಯ ಪ್ರಧಾನ. ಆದರೆ ನಮಸ್ಕಾರ ಮಾಡಲಿಕ್ಕೆ ಕಾರಣ ಅಲ್ಲಿರೋ ಭಗವಂತನ ವಿಭೂತಿ, ಅಲ್ಲಿಗೆ ನಮಸ್ಕಾರ ಮಾಡ್ತಾರೆ. ಸರಿ, ನಂತರ ಭಾರತೀಯ ಲೋಕ, ಈ ಲೋಕ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಹೇಳ್ತಾ ಇದ್ದಾರೆ ನೋಡಿ. ಭಾರತೀಯ ಲೋಕ, ನಂತರ ವಾಯುಲೋಕ, ವಾಯುಲೋಕ ಸತ್ಯಲೋಕ, ಅಲ್ಲಿಂದ ಭಗವಲ್ಲೋಕಂ ಗಚ್ಚತಿ, ಅಲ್ಲಿಂದ ಬ್ರಹ್ಮದೇವರ ಸಹಿತವಾಗಿ ಭಗವಂತನ ಲೋಕಕ್ಕೆ ಹೊರಡುತ್ತಾರೆ. ಇಷ್ಟೇ ನೋಡಿ, ಇದೊಂದು ಪ್ರಕರಣ, ಜೀವ ಪ್ರಯಾಣ ಮಾರ್ಗ ಪ್ರಕರಣ. ಚುಟುಕಾಗಿ ಬಿಡುತ್ತೆ ನೋಡಿ, 14 ಪ್ರಕರಣ ನಿತ್ಯ ಚಿಂತನೆ ಮಾಡ್ಲಿಕ್ಕೆ ಹೊರಡ್ತೀರಾ? ಮೊದಲಿಗೆ ಶುರು ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು 4 ಪ್ರಕರಣ ಆದ್ರೆ 4 ಮುಗಿತು ಅಂತ ಸಂತೋಷ ಇರುತ್ತೆ ಅಲ್ವಾ? ಅಮ್ಮ ಮಾಡಿದ್ರೆ ಬಹಳ ಉತ್ತಮ. ಕ್ರಮದಲ್ಲೇ ಹೇಳ್ತಾ ಬಂದ್ರೆ, ಅವರೊಂದು ಕ್ರಮ ಹಾಕ್ಕೊಟ್ಟಿದ್ದಾರೆ, ಆ ಕ್ರಮದಲ್ಲೇ ಹೇಳ್ತಾ ಬಂದ್ರೆ ಬಹಳ ವಿಶೇಷ. ಮಲಕುಂಬದೊಳಗೆ ಮುಗಿಸಿ ಬೇಕಾದಾಗ ಮಾಡಿ. ಬೆಳಿಗ್ಗೆಯಿಂದ ಶುರು ಮಾಡಿ ರಾತ್ರಿ ಒಳಗೆ ಮುಗಿಸಿ, ಊಟ ಮಾಡಿದನಲ್ಲ, ಹಾಲು ಕೊಡದನಲ್ಲ, ಏನಿಲ್ಲ, ನೀವು ಕೊಡ್ತಿದ್ದಲ್ಲ ಅವನು ಕೊಡ್ತಾ ಇದ್ದೀರ, ಮಾಡ್ತಾ ಹೋಗ್ಬೇಡಿ. ರಾತ್ರಿ ಒಳಗೆ ಮುಗಿಸಿ, ಬಿಡೋದಕ್ಕಿಂತ ಮಾಡುವುದು ಆಸೆ ಅಲ್ವಾ? ಅದಕ್ಕೆ ಪೂರ ಕಣ್ಣಿಲ್ಲದಕ್ಕಿಂತ ಅಮ್ಮ ಆಯಿತು. ಯಾರಿಗೆ ಆಗುತ್ತೋ ಅವರು ಬೆಳಿಗ್ಗೆ ಹೇಳಿಬಿಡಿ, ಯಾರಿಗೆ ಆಗಲ್ಲವೋ ರಾತ್ರಿ ಒಳಗೆ ಮುಗಿಸಿ, ಅಷ್ಟೇ ಅಲ್ವಾ? ಸುಲಭ ಆಯಿತು. ನೀವು ಬೆಳಿಗ್ಗೆ ಮಾಡಿ ಅಂದಾಗ ಟೈಟ್ ಆಗತ್ತಪ್ಪ, ಹೇಗೆ ಮಾಡಬೇಕು? ರಾತ್ರಿ ಒಳಗೆ ಮುಗಿಸ್ಬೋದು. ಸರಿ, ನಂತರ ಬರತಕ್ಕಂಥ ಪ್ರಕರಣ, ನಮಗೇನು ಗೊತ್ತಾಯಿತು? ಜ್ಞಾನಿಗಳು ಹೋಗುವಾಗ ಅವರ ಮಾರ್ಗ ಚಿಂತನೆ ಗೊತ್ತಾಯಿತು, ಮತ್ತೆ ನಾವು ಹೋಗುವಾಗ ಏನು ಚಿಂತನೆ ಮಾಡಬೇಕು? ಲಯ ಚಿಂತನೆ ಮಾಡಬೇಕು. ನಾವು ಪ್ರಾಣತ್ಯಾಗ ಮಾಡುವಾಗ ಅಥವಾ ನಮ್ಮವರು ಪ್ರಾಣತ್ಯಾಗ ಮಾಡುವಾಗ ಅದೇ ಚಿಂತನೆ ಮಾಡಬೇಕು. ಹೌದು, ಅದೇ ಯಾರು ಹೋದರೂ ಪರವಾಗಿಲ್ಲ, ಚಿಂತನೆ ಮಾಡಿ, ಆ ಥರ ಚಿಂತನೆ ಮಾಡಬೇಕು. ಇನ್ನೊಂದಿದೆ, ಏನದು ಅಂದರೆ, ಯಾರಾದರೂ ಹೋಗಿರ್ತಾರೆ, ಹೋದ ಕೂಡಲೇ ಕರೀತಾರೆ, ಹೋಗ್ಲೇಬೇಕಲ್ವಾ, ಹೋಗ್ತೀವಿ. ಹೋದ ಕೂಡಲೇ ಹೇಳ್ತಾರೆ 10ನೇ ದಿವಸ ಇಷ್ಟು ದಿವಸ ಆಗುತ್ತೆ ಅಂತ ಹೇಳ್ತಾರೆ. ಧರ್ಮೋದಕಕ್ಕೆ ಬನ್ನಿ, ಧರ್ಮೋದಕಕ್ಕೆ ಹೋಗ್ಲೇಬೇಕಾಗುತ್ತೆ. ಹೋದರೆ ಸುಮ್ಮನೆ ಇರುತ್ತಾ? ಧರ್ಮೋದ ಕೊಡಬೇಕು. ಬರೀ ನೀರು ಕೊಟ್ಟರೆ ಆಗುತ್ತಾ? ಆಗಲ್ಲ. ಪುಣ್ಯ ಕೊಡಿ ಅಂತ ಹೇಳ್ತಾರೆ. ಏನೋ ಒಂದು ಪುಣ್ಯ ಕೊಡಿ ಅಂತ ಹೇಳ್ತಾರೆ. ನಾವು ಮಾಡಿದ್ದೇ ನಮ್ಗೆ ಗೊತ್ತಿರಲ್ಲ, ಅದರಲ್ಲೂ ಚೂರು ಯಾವುದು ನೆನಪಿರುತ್ತೆ. ಆ ನೆನಪಿದ್ದರಲ್ಲಿ ಯಾವುದು ಕೊಡೋಣ ಅಂತ ಮನೆಯಿಂದ ಶುರು ಆಗುತ್ತೆ. ಯಾವ ಪುಣ್ಯ ಹೋದಲ್ವಾ? ನಾನು ಸುಮ್ಮನೆ ಹೇಳ್ತಾ ಇದ್ದೆ, ನಾ ಹುಡುಗದ ಕಾಲಕ್ಕ ಲೆಕ್ಕ ಹಾಕೊಂತ ಇದ್ದೆ ಏನು ಕೊಡೋಣ ಏನು ಕೊಡೋಣ ಅಂತ. ಇಷ್ಟು ಕೊಡಬೇಕು ಅಂದುಕೊಂಡದ್ದು ಅರ್ಧ ಹಾದಿ ಹೋದ ಅರ್ಧ ಆಗಿರುತ್ತೆ. ಸುಮಧ್ವ ವಿಜಯ 16 ಸರ್ಕ ಪಾರಾಯಣ ಫಲ ಕೊಡಬೇಕು ಅಂದ್ರೆ 8 ಸರ್ಕಕ್ಕೆ ಬಂದಿರುತ್ತೆ ಅರ್ಧ ಹಾದಿಗೆ. ಹೋಗೋ ಹೊತ್ತಿಗೆ 1 ಸರ್ಕಕ್ಕಿರುತ್ತೆ. ಕೊಡೋ ಕಾಲಕ್ಕೆ 1 ಶ್ಲೋಕದ್ದು ಕೊಟ್ಟಿರ್ತೇವೆ. ಯಾಕೆ ಆ ಪುಣ್ಯ ಎಲ್ಲಿ ನಮ್ದು ಹೋಗ್ಬಿಡುತ್ತೋ, ಚೂರು ಆದಷ್ಟು ಚೂರು ಕೊಟ್ಟು ಬರೋಣ ಅಂತ ಆಗ್ತಾ ಇರುತ್ತೆ. ಇದು ಎಲ್ಲರಲ್ಲೂ ಇರುತ್ತೆ, ಹೇಳ್ಕೊಂಬಲ್ಲ, ಗಂಭೀರವಾಗಿರ್ತೀವಿ ನಾವು. ಆದರೆ ಹೇಳ್ತಾರೆ ಬೇಕಾಗಿಲ್ಲ, ಅವರು ಮಾಡಿದ್ದೇ ಅವರಿಗೆ, ಅವರದ್ದೇ ಅವ್ರಿಗೆ ಕೊಟ್ಟರೆ ಸಾಕು, ಏನೂ ಇಲ್ಲ. ಪಾಪ ವ್ಯಕ್ತಿ, ಅವಂದೇ 10,000 ರೂಪಾಯಿ ಇದೆ, ಪಕ್ಕದಲ್ಲಿದೆ, ಅವನು ಕೈ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ, ನಮ್ಮಲ್ಲಿ 100 ರೂಪಾಯಿ ಇದೆ, ಕೇಳಿಕೊಂಡ 10 ರೂಪಾಯಿ ಕೊಡ್ತೀರಾ ಅಂತ ಕೇಳಿಕೊಳ್ತಾ ಇದ್ದಾನೆ. ನಾವು ನಮ್ಮ ಹತ್ರ 100 ರೂಪಾಯಿ ಇರೋದು, ಅದು ಕೊಟ್ಟರೆ ಹೇಗೆ ಅಂತ ನಮ್ಮ ಆಲೋಚನೆ. ಅವಾಗ ನಮ್ಗೆ ಕಾಣಿಸಿದ್ದೇನು, ಅವನದ್ದೇ ಪಕ್ಕದಲ್ಲಿ 10,000 ರೂಪಾಯಿ, ಏನು ಮಾಡಿಲ್ಲ, ಅದೇ ತೆಗೆದು ಅವನ ಕೈಯಲ್ಲಿ ಇಟ್ಟು, ಖುಷಿಯೋ ಖುಷಿ ಅವನಿಗೆ, ನಮ್ದೇನು ಕೊಟ್ಟಿಲ್ಲ, ಅವಂದೇ ಅವನಿಗೆ ಕೊಟ್ಟು ಇದು ಮಾಡಿ. ಅಮ್ಮ ಅದು ನಿಮ್ ನಿಮ್ಮ ಆಚಾರಗಳು ಹೇಗೆ ಹೇಳ್ತಾರ ಹಾಗೆ ಮಾಡಿ. ನೀವು ಕೇಳಿದ್ದು ಹೆಂಗಸರು ಧರ್ಮ ಒಳಗ ಕೊಡಬೇಕಾ ಅಂದ್ರೆ, ಇದೆಲ್ಲ ಪ್ರಶ್ನೆಗಳು ಬಹಳ ಕಷ್ಟ. ಇಲ್ಲಿ ಕೂತು ನಾನು ಆನ್ಸರ್ ಹೇಳಲ್ಲ. ಸರಿ, ಅದಕ್ಕೆ ಉತ್ತರ ಕೊಟ್ಟೆ. ನಿಮ್ಮ ನಿಮ್ಮ ಸಂಪ್ರದಾಯ, ನಿಮ್ಮ ನಿಮ್ಮ ಆಚಾರಗಳು ಹೇಗೆ ಹೇಗೆ ಮಾಡಿಸ್ತಾರೋ ಹಾಗಾಗಿ ಮಾಡಿಬಿಡಿ. ಕೊಡಿಸಿದ್ರೆ ಕೊಡಿ, ಬಿಡಿಸಿದ್ರೆ ಬಿಡಿ.
ಅದು ಕೇಳ್ತಾರಲ್ಲ, ಧರ್ಮೋದಕಕ್ಕೆ ಬಂದು ಯಾರು ಅವ್ರು ಮಾತ್ರ ತನ್ನ ಕಡೆ ತನ್ನ ಮೇಲೆ ಪ್ರೀತಿ ಇರೋರು ಅಂತ ಹೇಳ್ತಾರಂತೆ. ಎಷ್ಟು ಜನ ಬಂದಿರ್ತಾರೋ ಅವ್ರು ನಿಜವಾಗ ಪ್ರೀತಿ.
ಈ ಮಾತುಗಳಿಗೆ ಉತ್ತರ ಅವರವರ ಪರಂಪರೆ ಸಂಪ್ರದಾಯ ಹೇಳಬೇಕು.
ಜನರಲ್ ಪ್ರಶ್ನೆ ಗೊತ್ತಾಯ್ತು, ಇದ್ದ ಇದ್ ಕಡೆನೆ ಅವ್ರಿಗೆ ಅನುಸಂಧಾನ ಮಾಡ್ಬೋದಾ ಅಂತೇಳಿ ಆಯ್ತು.
ಅಲ್ಲಿಗೆ ಬಂದೆ ನಾನು. ಅವರು ಹೋದಾಗ ಅವರ ಅವರು ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ ಕರ್ಮಗಳು ಮಾಡಿರ್ತಾರ? ಇಲ್ಲಿ ಯಾರ್ಯಾರ ಕರ್ಮಗಳು ಅರ್ಪಣೆ ಮಾಡುವ ಅಧಿಕಾರ ನಮಗಿರುತ್ತೆ ಅದು ಚೂರು ಡಿಸ್ಕಷನ್ ಬರಬೇಕು. ಏನದು, ಎಲ್ಲರ ಕರ್ಮ ಅರ್ಪಣೆ ಮಾಡುವುದು ದೇವತೆಗಳು, ಹೌದಾ ಅಲ್ವಾ? ದೇವತೆಗಳು. ಈಗ ಆಯುರ್ಯಜ್ಞ ಪ್ರಕರಣದಲ್ಲಿ ಬಂದಿತ್ತು, ನಮ್ಮ ಎಲ್ಲ ಕರ್ಮಗಳು ಕೃಷ್ಣಾರ್ಪಣೆ ಬಿಡಬೇಕು. ಅವಾಗ ಪ್ರಶ್ನೆ ಬಂತು, ಹಿಂದೆ ಕರ್ಮಗಳು ಆಗಿ ಮುಗಿದೋಯ್ತಲ್ಲ, ಈಗ ಕೃಷ್ಣಾರ್ಪಣೆ ಬಿಟ್ಟರೆ ಅದು ಈಗ ಸೇರುತ್ತಾ ಅಂತಂದರೆ, ಅದರ ರಹಸ್ಯ ಏನು ಅಂದರೆ, ದೇವರು ಮೊದಲೇ ಆಜ್ಞೆ ಮಾಡಿದ್ದಾನೆ ದೇವತೆಗಳಿಗೆ, ಇವರೆಲ್ಲರೂ ಕೂಡ ಯಾವುದೋ ಒಂದು ಜನ್ಮದಲ್ಲಿ ಕೃಷ್ಣಾರ್ಪಣೆ ಬಿಡ್ಲಿಕ್ಕಿದ್ದಾರೆ, ನಾನೇ ಬಿಡಿಸ್ತೇನೆ ಇವರಿಂದ, ಅದಕ್ಕೆ ಇವರೆಲ್ಲರೂ ಯಾವುದು ಮಾಡದೆ ಹೋಗ್ತಾ ಇದ್ದಾರೆ, ನೀವು ಇವರ ತರಪಿನಿಂದ ಕೃಷ್ಣಾರ್ಪಣೆ ಬಿಡಿ ಅಂತ. ದೇವತೆಗಳೆಲ್ಲ ನಮ್ಮ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಎಲ್ಲ ಕೃಷ್ಣಾರ್ಪಣೆ ಬಿಡ್ತಾ ಇರ್ತಾರೆ. ನಾವು ಬಿಟ್ಟದ್ದೇನು ಆಯುರ್ವೇದ ಪ್ರಕರಣದಲ್ಲಿ, ಸ್ವಾಮಿ ದೇವತೆಗಳ ಮೂಲಕ ನೀನೇ ಎಲ್ಲ ಸ್ವೀಕಾರ ಮಾಡಿದ್ದೀಯ, ಈಗ ನಾನು ಕೃಷ್ಣಾರ್ಪಣ ಅಂತ ಇದ್ದೇನೆ, ದೇವತೆಗಳ ಮೂಲಕ ನಿನಗೆ ಅರ್ಪಿತವಾದದ್ದು ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಕೈ ಮುಗಿದದ್ದು. ಈ ಕೆಲಸ ಆ ಹೋದವರಿಗೂ ಮಾಡಬಹುದಲ್ವಾ? ಹೋಗಿರ್ತಾರೆ, ಸ್ವಾಮಿ ಈ ಜೀವಿಯ ಹುಟ್ಟಿದ ಕಾಲಕ್ಕಿಂತ ಸಾಯೋಪರ್ಯಂತ ದೇವತೆಗಳು ಕೃಷ್ಣಾರ್ಪಣ ಬಿಟ್ಟಿರ್ತಾರೆ, ಆ ಜೀವಿ ಇನ್ನ ಬಿಡಲಿಲ್ಲ, ಆದರೆ ಸಜ್ಜೀವಿ, ಆದ್ದರಿಂದ ಆ ಕೃಷ್ಣ ಅರ್ಪಣೆ ನಾನು ಬಿಡತಾ ಇದ್ದೇನೆ, ಇವನು ಉದ್ಧಾರ ಮಾಡು ಹರಿಯೇ ಅಂತ ಕೇಳುವ ಅಧಿಕಾರ ನಮಗಿದೆ. ಯಾವ ರೀತಿಯಲ್ಲಿ, ದೇವತೆಗಳ ಮೂಲಕ, ದೇವತೆಗಳು ಅರ್ಪಣೆ ಮಾಡಿದ್ದಾರೆ ಅದು ನಿನ್ನ ಪೂಜೆಯಾಗಲಿ ಅಂತ ಆ ವ್ಯಕ್ತಿ ಹೇಳಬೇಕಾಗಿತ್ತು. ಒಂದ ಜ್ಞಾನ ಇಲ್ಲ, ಜ್ಞಾನ ಇದ್ರೂ ಆ ಕಾಲಕ್ಕೆ ಬಂದಿಲ್ಲ, ಹಾಗಿದ್ದಾಗ ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ ಅವರು, ಅಂದರೆ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರ ಕರ್ಮವನ್ನು ಕೃಷ್ಣ ದೇವತೆಗಳ ಅರ್ಪಣೆ ಮಾಡಿದ್ದಾರಯ್ಯ ಅದು ನಿನ್ನ ಪೂಜೆಯಾಗಲಿ ಎಂದು ಬಿಟ್ಟರೆ ಅವರು ತಿಂದದ್ದು, ತಿರುಗಾಡಿದ್ದು, ಕುಡದದ್ದು, ಮಲಗಿದ್ದೆಲ್ಲ ಯಜ್ಞ ಆಗಿ ಹೇಳಿದನಲ್ಲ, ಅವರದ್ದೇ 10,000 ರೂಪಾಯಿ ಕೈಯಲ್ಲಿಟ್ಟರೆ ಎಷ್ಟು ಖುಷಿ ಆಗುತ್ತೋ ಅವರಿಗೆ ಅಷ್ಟು ಖುಷಿ ಆಗುತ್ತೆ. ನಾವು ಚೂರು ಧರ್ಮೋಲಕ ಕೊಡಬೇಕಾಗಿಲ್ಲ, ಕೊಡಿ. ಅವರಿಗೆ ಬಹಳ ಕುಪ್ಪಳಿಸಿ ಬಿಡುತ್ತಾರೆ, ಉದ್ಧಾರ ಆಗಿಬಿಡುತ್ತಾರೆ. ಅದನ್ನು ದಾಸರಾಯರು ಹೇಳುತ್ತಾರೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನಿಗರ್ಪಿಸು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನ ನೀ ಅಂತಾರೆ. ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುತ್ತಾರೆ, ನನ್ನಿಂದ ಮದಾಜ್ಞಾಕಾರಿಮಿಹಿ ನನ್ನ ಆಜ್ಞೆಯನ್ನು ಧಾರಣೆ ಮಾಡಿದವರು ಮಾಡಿದ ಕರ್ಮ, ದೇಹ ಸಂಬಂಧಿ ಬಿಹಿ ದೇಹ ಸಂಬಂಧ ಇರತಕ್ಕಂಥವರು ಮಾಡಿದ ಕರ್ಮ, ವಿದ್ಯಾ ಸಂಬಂಧಿ ಬಿಹಿ ವಿದ್ಯಾ ಸಂಬಂಧ ಇರತಕ್ಕಂಥ ಶಿಷ್ಯರು ಮಾಡಿದ ಕರ್ಮ, ಎಲ್ಲ ನಿನ್ನ ಪೂಜೆಯಾಗಲಿ ಅಂತ ಅರ್ಪಣೆ ಮಾಡುತ್ತಾರಲ್ಲ. ಯಾಕೆಲ್ಲಿ ಬರುತ್ತೆ ಅಂದರೆ ಇದೆಲ್ಲ ದೇವತೆಗಳು ಮಾಡುವುದು, ನಮ್ದಲ್ಲ, ಇನ್ನೊಬ್ಬರು ಕರ್ಮ ಅರ್ಪಣೆ ಮಾಡುವ ಅಧಿಕಾರ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕಿಷ್ಟೆಲ್ಲ ಉತ್ತರ ಇಟ್ಟಿದ್ದಾರೆ. ಅರ್ಪಣೆ ಮಾಡುವ ಕಾಲಕ್ಕೂ ತಲೆಯಲ್ಲಿ ಏನಿರಬೇಕು, ದೇವತೆಗಳು ಮಾಡಿದ್ದಾರೆ, ಬರೀ ಕೃಷ್ಣಾರ್ಪಣ ಅನ್ನೋದು ಉಳಿದಿತ್ತು, ಆ ವ್ಯಕ್ತಿಯ ತರಪಿನಿಂದ ನಾ ಹೇಳ್ತಾ ಇದ್ದೇನೆ, ಅಷ್ಟೇ ಮುಗೀತು, ಆ ವ್ಯಕ್ತಿ ಉದ್ಧಾರ ಆಗಿಬಿಡ್ತಾನೆ. ಆ ರೀತಿಯಲ್ಲಿ ಅವನಿಗೂ ಸೇರುತ್ತೆ, ಬಿಟ್ಟದಕ್ಕೆ ನಿಮ್ ಪುಣ್ಯ ಬರುತ್ತೆ. ಸ್ವಾಮಿ 4 ಜನ ಕೈಯಲ್ಲಿ ಅನುಸಂಧಾನ ಮಾಡಿಸಿ ಕೃಷ್ಣಾರ್ಪಣ ಬಿಡಿಸಿದಾಗ ಕೊಟ್ಟೋದೇನು ಒಂದೇ ಶೇರ್, ಇವನು 4 ಜನ ಕೊಡ್ತಾನೆ.
ಕಾಲದಲ್ಲಿ ದೇವರೇ ದೇವತೆಗಳೇ ಕೊಟ್ಬಿಟ್ಟಿರ್ತಾರೆ, ನಾವು ಅನುಸಂಧಾನ.
ಹೌದಾ? ಈ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದರೆ ಗಯಾಕ್ ಹೋದರೆ ಪಿತೃಗಳು ಮುಕ್ತಿಗೆ ಹೋಗ್ಬಿಟ್ಟಿರ್ತಾರೆ ಮತ್ತು ಪಿಂಡ ಪ್ರದಾನ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಗ ಮಾತ್ರ ಹೋದ ಗಯಾಕ್ಗೆ, ಅವ ಪಿಂಡ ಪ್ರದಾನ ಮಾಡಲ್ಲ, ಅವನ ಪಾಲಿಗೆ ಅವರಪ್ಪ ಮುಕ್ತಿಗೆ ಹೋಗಿ ಆಯಿತು. ಮಿಕ್ಕ ಮಕ್ಕಳು ಮಾಡ್ತಾರೆ, ಮತ್ತು ಅವ್ರು ಮಾಡಬೇಕಾ ಇಲ್ವಾ? ಮತ್ತೆ 4 ಜನ ಮಕ್ಕಳು ಭಾಗ ಆಗಿದ್ದಾರೆ, 4 ಊರಲ್ಲಿದ್ದಾರೆ, 4 ಜನ ಪಿಂಡ ಪ್ರದಾನ ಮಾಡ್ತಾರೆ, ಮಾಡ್ಬೇಕಾ ಇಲ್ವಾ? ಮಾಡ್ಬೇಕು. ಮತ್ತು 4 ಜನದ್ದು 4 ಪಿಂಡಗಳು ಕೊಡ್ತಾರ ಅಲ್ಲಿ, ಎಲ್ಲ ಒಂದೇ ಬರುತ್ತೆ ಅವರಿಗೆ, ಈಗ ಕೊಟ್ಟದ್ದಕ್ಕೆ ಇವ್ರಿಗೆ ಕೊಂಡೆ ಬರುತ್ತೆ. ಸರಿಯಪ್ಪ, ಮರಣ ಕಾಲದಲ್ಲಿ ನಮ್ಮಲ್ಲಿ ಯಾವ ಯಾವ ದೇವತೆಗಳು ಯಾವ ಕ್ರಮದಿಂದ, ನಾವು ಹುಟ್ಟುವಾಗ ತಾಯಿಯ ದೇಹದಲ್ಲಿ ನಮ್ಮ ಚಿಕ್ಕ ದೇಹ ಪಿಂಡ ಇದ್ದು ಅದರಲ್ಲಿ ಅವಯವಗಳು ತಯಾರಾಗುವಾಗ ದೇವರು ಮೊದಲು ಬರ್ತಾರೆ. ಸ್ವಲ್ಪ ಆಳಕ್ಕೆ ಹೋಗಲೇಬೇಕು, ಇಲ್ಲದಂಗಿದ್ರೆ ಈ ಸಬ್ಜೆಕ್ಟ್ ಅರ್ಥ ಆಗಲ್ಲ, ಇಲ್ಲದಂಗಿದ್ರೆ ಹಾಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಚಿಕ್ಕ ಗಂಟಿದೆ ಏನು ಅಂದರೆ, ಎಷ್ಟು ದೇಹಗಳಿರೋದು ನಮಗೆ? 4. ಯಾವ್ದ್ಯಾವುದು? ಸ್ವರೂಪ ದೇಹ, ಲಿಂಗ ದೇಹ, ಸ್ಥೂಲ ದೇಹ. 4 ರೈಟ್. ಇಷ್ಟು ಗೊತ್ತಾಯ್ತಲ್ಲ ನಿಮಗೆ, 4 ದೇಹ ಇದೆ ಅಂತ ಗೊತ್ತಾಯ್ತಲ್ಲ. ಅಲ್ಲ, ಇವಾಗೆ ಗೊತ್ತಾಯ್ತಾ ಅಷ್ಟು ಮುಂದೆ ಗೊತ್ತಿತ್ತ? ಸರಿಯಪ್ಪ, ಆಯ್ತು, ಒಳ್ಳೇದಾಯ್ತು. ಅಲ್ಲ, ಮಧ್ಯೆ ಜೋಕ್ಸ್ ಇಲ್ಲಲ್ಲ, ಅದಕ್ಕೆ ಚೂರು ಹೇಳ್ತಾ ಇರ್ತೀನಿ. ಇನ್ನೊಂದು ಅಮ್ಮ, ಹೌದಾ, ಒಳ್ಳೇದಪ್ಪ, ಚೆನ್ನಾಗಿದೆ. ಹಾಗಾದರೆ ಆದರೆ ಹರಿಕಥಾನುಸಾರ ಯಾವಾಗಲೂ ಕೂಡ ಸೆಲ್ಫ್ ಸ್ಟಡಿ ಮಾಡಬೇಡಿ, ಸ್ವಂತವಾಗಿ ಓದಬೇಡಿ, ಪಾಠ ಮಾಡಿಸ್ಕೊಂಡೇ ಓದಿ. ಇಳಿದಿದ್ರೆ ಎಲ್ಲ ಎಡವಿ ಬಿಡ್ತಾ ಇರ್ತೀರ. ಸರಿ. ಯಾಕಂದ್ರೆ ಒಂದು ಕಡೆ ಹೋದಾಗ ಪಾಪ ಒಬ್ಬ ವ್ಯಕ್ತಿ, ಆಕೆ ತುಂಬ ಪಾಠವೂ ಮಾಡ್ತಾಳೆ, ಒಂದು ವಿಷಯದಲ್ಲಿ ಚಿಕ್ಕ ಬ್ಲ್ಯಾಕ್ ಹೋಲ್ ಹಾಗೆ ಕೂತಿತ್ತು. ಏನಪ್ಪ, ಜೀವನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂದಾಗ ಜೀವನಿಗೆ 4 ದೇಹಗಳು ಅಂದರೆ ಆಕೆ ತಿಳ್ಕೊಂಡದ್ದೇನು ಪಾಪ ಅಂದರೆ, ಜೀವ ಅವನ ಮೇಲೆ ಇಮ್ಮಿಡಿಯೇಟ್ ಆಗಿ ಬರುವಂತಹ ದೇಹಕ್ಕೆ ಸ್ವರೂಪ ದೇಹ ಅಂತ ಹೆಸರು. ಜೀವ ಜೀವನ ಮೇಲೆ ಮೊದಲನೆಯ ಪೊರೆ ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ ಅಂತ ತಿಳ್ಕೊಂಡಿದ್ದು ಪಾಪ. ಇಡೀ ಆಕೆ ಬ್ಯಾಚ್ ಎಲ್ಲ ಹಾಗೆ ತಿಳ್ಕೊಂಡಿದ್ದು. ನನ್ನ ಪಾಪ ಅವ್ರ ಪಾರ ಅಂತ ನನ್ನ ಕರೆದಿದ್ದು ಪ್ರವಚನಕ್ಕೆ ಕರೆದಾಗ ನಾನೇ ಕೇಳಿದೆ, ಮತ್ತೆ ಪ್ರಶ್ನೆ ಕೇಳಿದೆ. ಹೀಗೆ ಕೇಳ್ತಾ ಇರ್ತೇನೆ, ಏನಮ್ಮ ತಿಳ್ಕೊಂಡಿದ್ದೀರಲ್ಲ ನಾಲ್ಕು ದೇಹ ಅಲ್ಲೇ ಬಂದಿದ್ದು ಪ್ರವಚನದಲ್ಲಿ ಏನು ಅಂತ ಕೇಳಿದೆ. ಸೊ ಜೀವ ಅವನ ಮೇಲೆ ಒಂದು ಕೌರ ಸ್ವರೂಪ ದೇಹ ಅಂದರು. ಅಪ್ಪ ಅಂದ್ಕೊಂಡು ಯಾರು ಹೇಳಿದ್ರು? ಇಲ್ಲ, ನಾವೇ ಓದಿದ್ರು, ಅದಕ್ಕೆ ಹಾಗಾಯಿತು ಅಂತ ಹೇಳಿದ್ರು. ಸ್ವಂತವಾಗಿ ಓದಿದ್ರೆ ಯಾವಾಗಲೂ ಹಾಗೆ ಆಗುತ್ತೆ. ಜೀವ ಏನಿದ್ದಾನಲ್ಲ ಅವನೇ, ಆ ಏನಿರುತ್ತೆ ಸ್ವರೂಪವೇ ದೇಹ ಒಂದು, ಮತ್ತಾದರೂ ಒಂದು ಮೇಲೆ ಕವರಲ್ಲ ಸ್ವರೂಪ ದೇಹ ಅಂದರೆ
ಜೀವನೇ.
ಹರಿಕಥಾಮೃತ ಸಾರದಲ್ಲಿ ಎಷ್ಟು ಸುಲಭವಾಗಿ ಅರ್ಥ ಆದಂತಿರುತ್ತೋ ಆಳವಾಗಿ ಹೋಗಬೇಕಾದ ವಿಚಾರಗಳು ಬಹಳ ಇರುತ್ತೆ. ಸರಿಯಾಗಿ ತಿಳಿಯದಿದ್ದರೆ ಎಡವು ಬೀಳೋದೇ ಖಚಿತ. ಸರಿ, ಇಲ್ಲಿ ಏನು ಅಂದರೆ ನಾಲ್ಕು ದೇಹಗಳಂತ ನಮಗಿದೆ, ಹೌದಾ? ಈ ನಾಲ್ಕು ದೇಹಗಳಲ್ಲಿ ಪ್ರತಿಯೊಂದು ದೇಹದಲ್ಲೂ ದೇವರ ರೂಪಗಳು ಎಷ್ಟಿರುತ್ತೆ? ತುಂಬ ಇರುತ್ತೆ. ಈಗ ಸ್ವರೂಪ ದೇಹದಲ್ಲಿ ಭಗವದ್ ರೂಪಗಳಿರುತ್ತಾ? ಇರುತ್ತೆ. ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಇರುತ್ತೆ. ಹಾ, ಇಲ್ಲಿ ಒಂದು ವಿಚಾರ, ಒಂದು ರೂಪ ಇದೆ, ಆ ರೂಪದಿಂದ ಹತ್ತು ರೂಪಗಳು ದೇವರದ್ದು ಹೊರಗೆ ಬಂತು, ಹತ್ತು ಬಂತು. ಈ ಹೊರಬಂದದ್ದನ್ನ ಏನಂತ ಕರೀತಾರೆ? ಅಂಶ. ಅಲ್ಲೇ ಗೊಂದಲ, ಶೀಶ ಶೀಶ ಒಳಗೆ ಏನೋ ಆಗ್ತಾ ಇರುತ್ತದೆ. ಹೊರಗೆ ಬಂದದ್ದು ಅಂಶ, ಮೂಲವಾದ್ದು ಅಂಶಿ, ಹೌದಾ? ಇದು ಗೊತ್ತಿರುತ್ತೆ. ಹಾಗಾದರೆ ಸ್ವರೂಪ ದೇಹದಲ್ಲಿರುವ ಎಲ್ಲಾ ರೂಪಗಳು ಅಂಶ. ಅಂಶಿ ಯಾವುದು? ಬಿಂಬ. ಅಂದರೆ ಬಿಂಬನಿಂದ ಹೊರಟ ರೂಪಗಳೇ ಎಲ್ಲಾ ಸ್ವರೂಪ ದೇಹದಲ್ಲಿ ತುಂಬಿವೆ. ಅದೇ ಬಿಂಬನಿಂದ ಹೊರಟ ರೂಪಗಳೇ ಲಿಂಗ ದೇಹದಲ್ಲಿ ತುಂಬಿವೆ. ಅದೇ ಬಿಂಬನಿಂದ ಹೊರಟ ರೂಪಗಳೇ ಅನಿರುದ್ಧ ದೇಹದಲ್ಲಿ ತುಂಬಿವೆ. ಅದೇ ಬಿಂಬನಿಂದ ಹೊರಟ ರೂಪಗಳೇ ಸ್ಥೂಲ ದೇಹದಲ್ಲಿ ತುಂಬಿಲ್ಲ. ಅದು ಹೇಳಲಿಕ್ಕೆ ಬರಬೇಕು. ಯಾಕೋ ಸೆಲೆಂಟ್ ಆದ್ರಲ್ಲ ಆಚಾರ ವಿಷಯ ಗೊತ್ತಾಯಿತು, ಏನು ಹೇಳಿದ್ರೆ ಏನಂತಾರೋ ಅಂತ. ಬಿಂಬನಿಂದ ಬಂದ ರೂಪಗಳು ಸ್ಥೂಲ ದೇಹದಲ್ಲಿ ಇಲ್ಲ. ಯಾಕೆ ಅಂದರೆ ಆ ಮೂರು ಸೆಟ್ಟು ಒಂದು, ಲಿಂಗ ಅನಿರುದ್ಧ ಸ್ವರೂಪ ಮೂರು, ಈ ದೇಹ ಬಿಟ್ಟಾಗ ಆ ಮೂರರಿಂದ ಕೂಡಿಕೊಂಡೇನೆ ಜೀವ ಹೊರಟೋಗ್ತಾನೆ, ಮತ್ತು ಸೇರ್ತಾನೆ ಹೋಗ್ತಾ ಇರ್ತಾನೆ. ಹಾಗಾದರೆ ಈ ಸೆಟ್ಟೆಲ್ಲ ಹಾಗೇ ಇರುತ್ತೆ, ಇದು ಮಾತ್ರ ಬೀಳತ್ತೆ ಏಳತ್ತೆ. ಅದಕ್ಕೆ ಅನಿರುದ್ಧ ದೇಹ ಸಹಿತ ಜೀವ ತಾಯಿಯ ಗರ್ಭದಲ್ಲಿ ಶರೀರದಲ್ಲಿರುವಾಗ ಅಲ್ಲಿ ಭಗವದ್ ರೂಪ ಬಂದು ನಿಲ್ಲುತ್ತೆ. ಈ ಸ್ಥೂಲ ದೇಹದಲ್ಲಿ ಎಲ್ಲಿಂದ ಬಂದು ನಿಲ್ಲುತ್ತೆ ಅಂದರೆ ಹೊರಗಿನಿಂದ, ಎಲ್ಲಾ ಕಡೆ ವ್ಯಾಪ್ತನಾದ ಭಗವದ್ ರೂಪ ಇರುತ್ತಲ್ಲ, ಆ ರೂಪದಿಂದ ಒಂದು ರೂಪ ಹೊರಗೆ ಬಂದು ನಮ್ಮ ಒಳಗೆ ನಿಲ್ಲುತ್ತೆ. ಹಾಗಾದರೆ ನಮ್ಮೊಳಗೆ ನಿಂತ ಈ ರೂಪ ಎಲ್ಲಿಂದ ಬಂದಿತ್ತು? ಹೊರಗಿನಿಂದ. ಹೊರಗಿನ ರೂಪ ಯಾವುದು? ಅಂಶಿ. ಇಲ್ಲಿ ಬಂದದ್ದು ತುಂಡು, ಅಂಶ. ಏನಮ್ಮ ಡೌಟ್ ಏನು? ಅಲ್ಲ, ಹೊರಗಡೆ ಹೋದಾಗ ಅಂಶ ಅಂದಿಲ್ಲ, ಮೂಲ ರೂಪ ಅಂಶಿ, ಅಲ್ಲಿಂದ ಯಾವ್ದು ಬರುತ್ತೋ ಅಂಶ. ಈಗ ಹೊರಗಡೆ ಇರುವ ಎಲ್ಲಾ ಕಡೆ ಇರುವ ರೂಪ ಏನಿದೆ ಅದು ಅಂಶಿ, ಅಲ್ಲಿಂದ ಒಂದು ತುಂಡು ಬಂದು ಈ ಶರೀರದಲ್ಲಿ ನಿಂತಿದೆ, ಅದನ್ನ ಅಂಶ ಅಂದ್ರೆ, ಹೌದಾ? ಸರಿ, ಈ ಅಂಶ ಹೃದಯದಲ್ಲಿ ನಿಂತಿದೆಯಲ್ಲ, ಇದರಿಂದ ಅನೇಕ ತುಂಡುಗಳು ಹೊರಟಿತು, ಈ ಸ್ಥೂಲ ದೇಹದಲ್ಲೆಲ್ಲ ವ್ಯಾಪಿಸಿತು ಅವೆಲ್ಲ ಅಂಶಗಳು. ಆ ಅಂಶಗಳಿಗೆ ಅಂಶಿ ಯಾವುದು? ಇದು. ಇದು ಅಂಶ, ಇದು ಅಂಶಿ ಹೌದು, ಅಂಶ ಹೌದು. ಈ ಒಳಗಿರುವ ರೂಪಗಳಿಗೆ ಅಂಶಿ ಹೌದು, ಹೊರಗಿರುವ ರೂಪಕ್ಕೆ ಅಂಶ ಹೌದು. ಚೆನ್ನಾಗಿ ಅರ್ಥ ಆಯ್ತಾ? ಸಾಕು, ಇದನ್ನೇ ಹೇಳ್ತಾ ಇದ್ದಾರೆ. ಈ ಹೊರಗಿನ ರೂಪ ಇಲ್ಲಿ ಬಂದು ನಿಂತಿತು, ಅದನ್ನೇ ಹೇಳ್ತಾ ಇದ್ದಾರೆ. ಆದೌ ಸರ್ವಗತಾತ್ ಪರಬ್ರಹ್ಮಣ ಸಕಾಶಾತ್ ಬಾಹ್ಯ ಹೃದಿಸ್ಥಸ್ಯ ಹರೇಹ ಪ್ರಾದುರ್ಭಾವ. ಹೊರ ಬಾಹ್ಯ ಹೃದಯ ಅಂದ್ರೆ ಈ ಶರೀರ, ಬಾಹ್ಯ ಶರೀರ ಈ ಹೃದಯದಲ್ಲಿರುವ ಭಗವಂತ ಹೊರಗಿನಿಂದ ಬಂದು ಪ್ರಾದುರ್ಭೂತನಾಗ್ತಾನೆ. ಅಲ್ಲಿಂದ ಪ್ರಾಣದೇವರು ಬಂದು ಬರುತ್ತಾರೆ. ಆ ದೇವರು ಹೇಳುತ್ತಾರೆ, ಬಾರಯ್ಯ ಅಂದಾಗ ದೇವರ ಅಂಗಾಂಗಗಳಿಂದ ದೇವತೆಗಳು ಬರ್ತಾರಲ್ಲ, ಪ್ರಾಣಾತ್ ವಾಯುರಜಾಯತ, ಆ ದೇವರ ಪ್ರಾಣದಿಂದ ಅಲ್ಲಿ ವಾಯು ದೇವರು ಬರ್ತಾ ಇದ್ದಾರೆ. ಮೂಲ ಪ್ರಾಣ, ಆ ಮೂಲ ಪ್ರಾಣನಿಂದ ಐದು ಪ್ರಾಣರು ಬರ್ತಾ ಇದ್ದಾರೆ. ಅದರಲ್ಲಿ ಹೇಗೆ ಹೇಗೆ ಬಂದದ್ದು ಅಂದ್ರೆ ಹೇಳ್ತಾರೆ, ಮೊದಲು ಬಂದದ್ದು ಅಪಾನ, ಪ್ರಾಣ ಅಪಾನ ಧ್ಯಾನ ಉದಾನ ಸಮ. ಮೊದಲು ಬಂದು ಪ್ರಾಣ ಬರಬೇಕಲ್ಲ ಅಂತ ನಿಮ್ಗಲ್ಲ ಅಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಹೇಳ್ತಾರೆ, ವ್ಯಾನ ಮೊದಲು ಬರೋದು, ವ್ಯಾನನಿಂದ ಅಪಾನ ಬರೋದು, ಅಪಾನನಿಂದ ಪ್ರಾಣ, ಪ್ರಾಣ ಅಪಾನ ವ್ಯಾನರು ಮೂವರಿಂದ ಉದಾನ ಸಮಾನರು ಹುಟ್ಟಿ ಬರ್ತಾ ಇದ್ದಾರೆ. ಮೊದಲು ಬರೋದು ವ್ಯಾನ, ಅದರಿಂದ ಅಪಾನ, ಅದರಿಂದ ಪ್ರಾಣ, ಅಲ್ಲಿಂದ ಉದಾನ ಸಮಾನರು ಬಂದರು. ಪ್ರಾಣನಿಂದ ರುದ್ರ, ರುದ್ರನಿಂದ ಉಮಾ, ಉಮಾಯಿಂದ ಮಿಕ್ಕವರು ಯಾರು, ಇಪ್ಪತ್ತು ಜನ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ ಅಭಿಮಾನಿ ದೇವತೆಗಳೆಲ್ಲ ಬಂದರು. ಈ ರೀತಿ ಕ್ರಮದಿಂದ ಹುಟ್ಟಿ ಬಂದವರಿಗೆ ವಿಪರೀತ ಕ್ರಮದಿಂದ ಲಯ ಚಿಂತನೆ ಮಾಡಬೇಕು, ರಿವರ್ಸ್. ಎಲ್ಲ ಪಂಚ ಭೂತ, ಪಂಚ ತನ್ಮಾತ್ರ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಅಭಿಮಾನಿ ದೇವತೆಗಳೆಲ್ಲ ಉಮಾದೇವಿಯಲ್ಲಿ ಲಯ, ಉಮಾದೇವಿಗೆ ರುದ್ರದೇವರಲ್ಲಿ ಲಯ, ರುದ್ರದೇವರಿಗೆ ಪ್ರಾಣನಲ್ಲಿ ಲಯ, ಪ್ರಾಣನಿಗೆ ಅಪಾನನಲ್ಲಿ, ಅಪಾನನಿಗೆ ವ್ಯಾನನಲ್ಲಿ, ಉದಾನ ಸಮಾನರಿಗೆ ಅಲ್ಲೇ ಲಯ, ಅವರೆಲ್ಲರಿಗೂ ಮೂಲ ಪ್ರಾಣನಲ್ಲಿ ಲಯ. ಮೂಲ ಪ್ರಾಣನಿಗೆ ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ಲಯ, ಆ ದೇವರಿಗೆ ಹೊರಗಿರುವ ಭಗವಂತನಲ್ಲಿ ಐಕ್ಯ. ಅವಾಗ ನಾವು ಹೊರಟು ಬಿಡ್ತೇವೆ. ಇಷ್ಟು ಚಿಂತನೆ ನಾವು ದಿನಾಗ್ಲೂ ಮಾಡ್ಬೇಕಂತೆ. ಅಲ್ಲ ರೀ, ಪ್ರಾಣ ಹೋಗೋ ಕಾಲಕ್ಕೆ ಮಾಡಿದ್ರೆ ಆಯ್ತಲ್ಲ, ಇವಾಗಿಂದ ಯಾಕೆ ಮಾಡ್ಬೇಕು ಅಂದ್ರೆ ಅವಾಗ ನೆನಪೇ ಇರಲ್ಲ, ಹೊರಗಾಕಿರ್ತಾರ. ಅದಕ್ಕೆ ಇವಾಗಿಂದ ಮಾಡಿ, ಆಗ ಮಾಡುವುದು ಈಗ ಮಾಡುತ್ತಾ ಇದ್ದೇನೆ ಹರಿಯೇ, ಈಗಲೇ ಆಗ ಮಾಡುವುದು ಕೃಷ್ಣಾರ್ಪಣ ಅಂದು ಬಿಟ್ರೆ, ಆಗ ನೆನಪಾದರೂ ಆಗದಿದ್ರೂ ಈತ ನೆನಪು ಮಾಡಿಕೊಂಡಿರ್ತಾನೆ. ದಾಸರು ಕೇಳುತ್ತಾರೆ, ನಾನಿನ್ನ ಮರೆಯಲಿಕ್ಕೆ ಕಾರಣ ಉಂಟು, ನನ್ನ ಪ್ರಾರಬ್ಧ ನೀನು ಎನ್ನ ಮರೆಯಲಿಕ್ಕೆ ಕಾರಣವೇನಯ್ಯ ಹರಿ. ಆದ್ದರಿಂದ ನಾವು ಕೃಷ್ಣಾರ್ಪಣ ಬಿಟ್ಟರೆ ಅವ ನೆನಪಲ್ಲಿ ಇಟ್ಟುಕೊಂಡು ಆ ಟೈಮಿಗೆ ಸ್ಯಾಂಕ್ಷನ್ ಮಾಡಿಬಿಡ್ತಾನೆ, ನಡೆಯಪ್ಪ ಆಯಿತು. ಈ ಚಿಂತನೆ ಮಾಡಿದರೆ ಏನು ಫಲ, ನರಕ ದರ್ಶನ ಆಗಲ್ಲ, ನರಕ ದರ್ಶನ ಆಗಲ್ಲ, ಯಮಧರ್ಮ ಬರಾದರ ಭಟರ ದರ್ಶನ ಆಗಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ. ಆದರೆ ಹೋಗ್ತೀರಂತೆ ಯಮಧರ್ಮರಾಜರತ್ರಿಗೆ. ಇದೇನು ಹೀಗೆ ರಿವರ್ಸ್ ಹೇಳ್ತಾ ಇದ್ದೀರಾ, ಯಮಧರ್ಮರಾಜರ ದರ್ಶನ ಆಗಲ್ಲ ಅಂತೀರಾ ಮತ್ತು ಅಲ್ಲಿ ಹೋಗ್ತೀರಾ ಅಂತ ಹೇಳ್ತೀರಾ ಅಂದರೆ, ನಾಲ್ಕು ಮಾರ್ಗಗಳಿವೆ ಯಮಧರ್ಮರಾಜರ ಪಟ್ಟಣಕ್ಕೆ. ಒಂದು ಮಾರ್ಗ ದಕ್ಷಿಣ ಮಾರ್ಗ, ಅದೆಲ್ಲ ನಾವು ಹೋಗಬೇಕಾದ ಮಾರ್ಗ. ಇದು ಚಿಂತನೆ ಮಾಡಿದರೆ ಮಿಕ್ಕ ಮೂರು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ದಕ್ಷಿಣ ಮಾರ್ಗದಲ್ಲಿ ಕರ್ಕೊಂಡು ಹೋಗಲ್ಲ. ದಕ್ಷಿಣ ಮಾರ್ಗ ಪಾಪಿಗಳು ಹೋಗಬೇಕಾದ ಮಾರ್ಗ ಅಲ್ವಾ, ಮಿಕ್ಕ ಮೂರು ಮಾರ್ಗ ಪುಣ್ಯವಂತರು ಹೋಗುವ ಮಾರ್ಗ. ಅಲ್ಲಿಂದ ಬಂದವರಿಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಗರುಡ ಪುರಾಣದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಯಮಧರ್ಮರಾಜರು ಒಂದು ಎದುರು ಸಾಯಿತ ಹತ್ತುವ ಅಪ್ಪ ಅಂತ, ಅಷ್ಟು ಸೌಮ್ಯ ರೂಪ. ಯಾರೋ ದುಜ್ಬಿ ನಮ್ಮಂಥವ್ರು ಬರ್ತೀವಿ, ನಿತ್ಯ ಸಾರಿ ಗ್ರಾಮ ಸ್ಪರ್ಶ ಆಗಿರುತ್ತೆ, ಏನೋ ತೀರ್ಥ ತೊಗೊಂಡಿರ್ತೀವಿ ಬರ್ತೀವಿ. ಯಾರ್ಯಾರು ಚಿಕ್ಕ ಚಿಕ್ಕ ಪ್ರಾಣಿಗಳು ಭಗವದ್ಭಕ್ತರು ಬರ್ತಾರೋ, ಬಂದ ಕೂಡಲೇ ಅಲ್ಲಿ ಭಗವಂತನ ಸನ್ನಿಧಾನ ಚಿಂತನೆ ಮಾಡಿ ಧರ್ಮರಾಜರು ಏಳುತ್ತಾರಂತೆ. ಆಸನದಿಂದ ಎದ್ದು ಅವರನ್ನು ಕರಕೊಂಡು ಬಂದು ಕೂಡಿಸಿ ಅರ್ಘ್ಯ ಪಾದ್ಯ ಕಾಲು ತೊಳೆದು ಸಭೆಯಲ್ಲಿದ್ದವರಿಗೆ ಹೇಳ್ತಾರಂತೆ, ಭಗವದ್ ಭಕ್ತರು ಬಂದಿದ್ದಾರೆ ನಮಸ್ಕಾರ ಮಾಡಿ ಅಂದರೆ ಕೂತವರು ಯಾರು ಗೊತ್ತಾ, ನಾರದಾದಿ ಮುನಿಗಳು ಕೂತಿರ್ತಾರಂತೆ, ಅವರೆಲ್ಲರೂ ನಮಸ್ಕಾರ ಮಾಡ್ತಾರಂತೆ. ಇವ ನಡುಕ್ತಾ ಇರ್ತಾನೆ, ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಆಗ ಹೇಳ್ತಾರಂತೆ. ಯದ್ಯಪಿ ನಿಮ್ಮನ್ನ ಹಾಗೆ ಕಳಿಸಬೇಕು, ನಿಮ್ಮನ್ನು ನೋಡಿ ಕಳಿಸೋಣ ಅಂತ ನಾನಿಲ್ಲಿ ಕರೆಸಿದೆ, ಚೂರು ಇಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಹೋಗಿ ಅಂತ ಒಳ್ಳೆ ವಿಮಾನದಲ್ಲಿ ಕಳಿಸಿಕೊಡ್ತಾರಂತೆ. ಅದಕ್ಕೆ ನೀವು ಹೋಗ್ಲಿಕ್ಕಾಗುತ್ತೆ, ಈ ಚಿಂತನೆ ಮಾಡಿ. ನಂತರ ಬರತಕ್ಕಂತಹ ಪ್ರಕರಣ ಶುದ್ಧ ಯಜ್ಞ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಶ್ನೆ, ಈ ಪ್ರಕರಣಕ್ಕೆ ಬ್ರಹ್ಮಯಜ್ಞ ಪ್ರಕರಣ ಅಂತ ಯಾಕೆ? ಯಾಕೆ ಅಂದ್ರೆ ಜನ್ಮ ಕೊಟ್ಟದ್ದವನೇ ಸಂಹಾರ ಮಾಡ್ತಾ ಇರೋದು ಅವನೇ ಅಂತ ಚಿಂತನೆ ಮಾಡಿ ಬ್ರಹ್ಮನಲ್ಲಿ ಮರಣವನ್ನು ಯಜ್ಞತ್ವೇನ ಅರ್ಪಣೆ ಮಾಡುತ್ತೀವಾದ್ದರಿಂದ ಬ್ರಹ್ಮಯಜ್ಞ ಪ್ರಕರಣ ಮಾಡಿದ್ದೇನು? ಸಾಯೋಕಾಲಕ್ಕೆ ಸ್ವಾಮಿ ಎಲ್ಲ ನಿನಗರ್ಪಿತ, ಯಾರಿಗೆ? ಬ್ರಹ್ಮನಲ್ಲಿ ಯಜ್ಞ ಮಾಡಿತ್ತು ಇಡೀ ಜೀವನವನ್ನ, ಅದಕ್ಕೆ ಇದಕ್ಕೆ ಹೆಸರು ಬ್ರಹ್ಮಯಜ್ಞ ಪ್ರಕರಣ ಅಂತ. ಬ್ರಹ್ಮನಾದ ಬಿಂಬಮೂರ್ತಿಯಲ್ಲಿ ನಾವು ಜೀವನವನ್ನ ಯಜ್ಞತ್ವೇನ ಮರಣ ಕಾಲದಲ್ಲಿ ಅರ್ಪಣೆ ಮಾಡುತ್ತೀವಾದ್ದರಿಂದ ಬ್ರಹ್ಮಯಜ್ಞ ಪ್ರಕರಣ. ಅದು ಅಷ್ಟೇ, ಅದು ಆ ಯಜ್ಞವೂ ದೇವರಲ್ಲೇ, ಈ ಯಜ್ಞವೂ ದೇವರಲ್ಲೇ, ಒಂದೊಂದು ಕಡೆ ರೂಪ ವ್ಯತ್ಯಾಸ. ಶುದ್ಧ ಯಜ್ಞ ಪ್ರಕರಣ ಅಂತ ಬರ್ತಾ ಇದೆ. ಏನಿದು ಪ್ರಶ್ನೆ ಕೇಳಿದ್ರ? ಏನ್ ಹೇಳಿದ್ರು ಅಲ್ಲ, ಅದಕ್ಕಿಂತ ಮೊದಲು ಅದಕ್ಕಿಂತ ಒಂದು ಮಾತು ಬಂದಿತ್ತು. ಇಷ್ಟೆಲ್ಲ ಹೇಳಿಕೊಳ್ಳುವುದರು ಸೋತ್ತನರಲ್ಲಿ ಲಯ ಅಂತ ಒಂದು ಮಾತು ಹೇಳಿಬಿಟ್ರೆ ಆಯ್ತಲ್ಲ. ಊಟ ಎರಡು ರೀತಿ ಮಾಡ್ತಾರೆ. ನೀವು ಬೇಕಾದ್ರೆ ನೋಡಿ, ಅಲ್ಲಿ ಉಡುಪಿಯಲ್ಲಿ ಬಳ್ಳಾಳರು ಅಂತ ಇರ್ತಾ ಇದ್ರು, ಗುರುರಾಜ್ ಬಳ್ಳಾಳರು ಅಂತ, ಬಹಳ ದೊಡ್ಡ ಪಂಡಿತರು ಅವರು. ಬರೀ ಬೈರಾಸ, ಒಂದು ಮೇಲೆ ವಸ್ತ್ರ ಹಾಕ್ಕೊಂಡೆ ಎಲ್ಲಿಗಾದ್ರೂ ಹೋಗೋದು ಬರೋದು. ಅವ್ರು ಊಟ ಮಾಡೋ ಕಲಕ್ಕೆ ಹೇಗೆ ಮಾಡ್ತಿದ್ರು ಗೊತ್ತು? ಎಲ್ಲ ಹಾಕಿರ್ಬೇಕು, ಎಲ್ಲ ಸೇರಿಸಿ ಕೃಷ್ಣಾರ್ಪಣೆ. ನಾವು ಪ್ರತ್ಯೇಕ ತಿಂತೀವಿ, ಎಲ್ಲ ಸೇರಿಸಿದ ಟೇಸ್ಟ್ ಬೇರೆ ಅಲ್ವಾ? ಉಪ್ಪು ಹಾಕಿರತ್ತೆ, ಚಟ್ನಿ, ಕೋಸಂಬರಿ, ಪಲ್ಯ, ಕೋಳಿ ಸಾರು, ಪಾಯಸ, ಮೊಸರು ಎಲ್ಲ ಸೇರಿಸಿದ್ರೆ ಒಂದು ವಿಚಿತ್ರ ರುಚಿ ಬರುತ್ತೆ. ಪ್ರತ್ಯೇಕ ಎಲ್ಲ ಬಿಡಿಸಿ ತಿಂದಾಗ ಆ ರುಚಿಯೇ ಬೇರೆ. ಅದೇ ನಿಮ್ಗೆ ಉತ್ತರ ಸರಿಯಾ? ಯಾರಿಗೆ ಏನೂ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಅವಸರದಲ್ಲಿದ್ದು ಸಮಯ ಇಲ್ಲ,
ಮರಣ ಕಾಲದಲ್ಲಿ ಏನೋ ಆಗಲ್ಲ, ಅಷ್ಟು ಜ್ಞಾಪಕ ಬರ್ಬೋದು,
ಅಷ್ಟಾದ್ರೂ ಬರುತ್ತಾ ಅಂತ ಗ್ಯಾರಂಟಿ ಹೇಳಿದಮ್ಮ. ಇವಾಗ ಮಾಡಿ, ಇವಾಗ ಪೂರ್ಣ ಮಾಡಿ, ಅವಾಗ ಬಂದ್ರೆ ಬರುತ್ತೆ, ಇಲ್ಲದ್ರಿಲ್ಲ. ಅವನ ಸಂಕಲ್ಪ ಬರಬೇಕು ಅಂತಿತ್ತ ಕೊಟ್ಟೆ ಕೊಡ್ತಾನೆ, ಬೇಡ ಅಂತಿತ್ತ ಕೊಡಲ್ಲ. ಆದರೆ ಆಗ ಕೊಡದಿದ್ರೂ ಕೂಡ ಈಗ ಮಾಡಿದರೆ ಆಗ ಮಾಡಿದಷ್ಟು ಫಲ ಕೊಡ್ತಾನಲ್ಲ, ಈಗ ಮಾಡಿದರೆ ಆಯಿತು, ಈಗ ಡಿಟೇಲ್ ಆಗಿ ಮಾಡೋಣ ಅಲ್ವಾ? ಸರಿ, ನಂತರ ಬರುವಂತಹ ಪ್ರಕರಣ ಕೊನೆ ಕಾಲದ್ದು ಯಾರು ಡಿಸೈಡ್ ಮಾಡ್ಲಿಕ್ಕಿಲ್ಲ, ಈಗ
ಮಾಡ್ಲಿಕ್ಕಿಲ್ಲ
ಇಲ್ಲಿ ಸೋತ್ತಮರಿಗೆ ಸೋತ್ತಮರು ಲಯ ಆಗಿದೆ, ನಮ್ಮೊಳಗಿರುವ ದೇವತೆಗಳಿಗೆ ಸೋತ್ತಮರು ಲಯ ಆಗಿದೆ. ಅವ್ರು ಹೇಳೋ ಸೋತ್ತಮರು ಲಯ ಆಯಿತು ನಮ್ಮೊಳಗಿದ ದೇವತೆಗಳಿಗೆ ಅಂತ ಆ ಚಿಂತನೆ ಮಾಡಿದ್ರೆ ಆಯ್ತಲ್ಲ, ಡಿಟೇಲ್ಡ್ ಮಾಡಬೇಕಾ ಅಂತ
ವಾಕ್ಯದಲ್ಲಿ
ಒಂದು ವಾಕ್ಯದಲ್ಲಿ ಮುಗಿಸ್ಬೋದಲ್ಲ. ಅಂದ್ರೆ ನಾವು ಸುಲಭಕ್ಕೆ ಅಭ್ಯಾಸ ಬಿದ್ದವರು ಕಷ್ಟಕ್ಕೆ ಬರಲ್ಲ, ಗ್ಯಾಸಿಗೆ ಅಭ್ಯಾಸ ಬಿದ್ದವರು ಇಚ್ಚರುವರೆಗೆ ಬರ್ತಾರಾ? ಬರಲ್ಲಲ್ಲ. ಆ ಥರ ಆಚಾರ ಎಲ್ಲಿಗೆ ಹೋದ್ರು ಗ್ಯಾಸಿಗೆ ಬರ್ತಾರೆ. ಸರಿಯಪ್ಪ, ಆಯ್ತು.
ನಿಂಬನೆಯಿಂದ ಲಿಂಗ ದೇಹಕ್ಕೆ
ಸಂಬಂಧಪಟ್ಟ
ಆಚೆ ಕಡೆಯಿಂದ ಅವರಿಗೆ ದೇಹ ಸ್ಥೂಲ ದೇಹಕ್ಕೆ ಪರಮಾತ್ಮನ ಸಂಬಂಧ ಆ ಎರಡು ಡಿಫ್ರೆನ್ಸ್ ಒಳಗಡೆಯಿಂದ ಬಂದಿದ್ದು ಲಿಂಗ ದೇಹಕ್ಕೆ ಅನಿರುದ್ಧ ದೇಹಕ್ಕೆ ಈಗ ಇಲ್ಲಿಂದ ಬಂದಿದ್ದು ಪಂಚಭೂತಗಳಿಂದ
ಈ ಶರೀರಕ್ಕೆ
ಈ ಡಿಫ್ರೆನ್ಸ್ ಬಂದಿದ್ದೇನೆ
ಯಾಕೆ ಅಂತ ಹೇಳಿದರೆ ಬಿಂಬನಿಂದ ಬಂದ ರೂಪಗಳೆಲ್ಲ ಅಲ್ಲಿಗೆ ಸೀಮಿತ ಈ ದೇಹ ಯಾವಾಗ ಬಿಟ್ಟು ಹೋಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ
ಅವೆರಡು ಯಾವಾಗಲೂ ಇರುತ್ತೆ ಲಿಂಗ ದೇಹ ಅನಿರುದ್ದೇಹ
ಯಾವಾಗಲೂ
ತನಕ ಇರುತ್ತೆ ಜೀವ ಅನಾದಿ ಆದ್ದರಿಂದ ಬಿಂಬನಿಂದ ಬಂದಂತಹ ರೂಪ
ಅದು ಯಾವಾಗ ಒಂದು ಸೆಟ್ ಹಾಗೆ
ಇರುತ್ತೆ ಒಂದು ಸೆಟ್ ಆ ಸೆಟ್ ಆಗಿ ಅಂದ್ರೆ ಈ ಪಂಚಭೂತಗಳಿಂದ ಬಂದಿಲ್ಲ ಅಂತ
ಹೋಗೋದು
ಅದು ಒಂದೇ ಸರಿ ಬಂದಿರುತ್ತೆ ಒಂದೇ ಸರಿ ಹೋಗೋದು
ಹೌದು
ಆ ದೃಷ್ಟಿಯಿಂದ ಅದಕ್ಕೆ ಅದೇ ಸಂಬಂಧ ಇದಕ್ಕೆ ಈ ಸಂಬಂಧ
ಇಲ್ಲ ಸರಿಯಾ ಅಮ್ಮ ನಾನು ಓಡಬೇಕಮ್ಮ ಶ್ರೀಕೃಷ್ಣ ಒಳ್ಳೆ ಕೆಲಸ ಮಾಡಿದ್ರು ನೆನಪು ಮಾಡಿದ್ರು ಹರಿಕಥಾಮ ಸಾರ ಮಾಡಿ ಎಷ್ಟು ಗಂಟೆಗೆ ಐದು ಕಾಲಕ್ಕ ಐದುವರೆಗ ಓಡಿ ಓಡಿ ಮೂಲೇಶನ ಪಾದ ಮೂಲದಲ್ಲಿ ಚಿಂತನೆ ಸ್ಥೂಲ ದೇಹದಲ್ಲಿ ನಾಳೆ ಹೇಳ್ತೇನೆ ಈ ಪ್ರಶ್ನೆ ಕೇಳಿ ಉತ್ತರ ಹೇಳ್ತೇನೆ.